ಹರಿ ಶ್ರೀನಿವಾಸ ಪರಿಸರೋತ್ತಮ ವಾಯುಜೀವೋತ್ತಮ ಸ್ವಾಮಿಗಳು ಇನ್ನೊಂದು ಲೈನಲ್ಲಿ ಅವರು ಬಂದಿದ್ದಾರೆ. ಈ ದಿನ ಪ್ರವಚನ ಶ್ರೀ ಭರತಿಪ್ಲತ್ರಿಯವರು ಅಂತ ಶ್ರೀ ಶ್ರೀಪಾದ್ರವರು ಅವರು ತಮ್ಮ ಬಿಸಿ ಶೆಡ್ಯೂಲಲ್ಲೂ ಅವರು ನಮಗೆ ಈ ರೀತಿ ಅವರ ಅಮೃತ ವಾಣಿಯನ್ನು ನಮಗೆ ಕೊಡ್ತಾರದು ಅದು ನಮ್ಮೆಲ್ಲ ಸೌಭಾಗ್ಯ. ಈ ಅಧಿಕ ಮಾಸದ ಪ್ರಯುಕ್ತ ಭಗವಂತನ ಮಹಿಮೆ ಮತ್ತು ಭಗವಂತನ ಭಕ್ತರಾದ ಪ್ರಸಿದ್ಧತ್ರು ವಿಶೇಷ ಭಕ್ತರು ಪರಸಿದ್ಧತ್ರೆಯರು ಅವ್ರ ಬಗ್ಗೆ ಶ್ರೀ ಶ್ರೀಪಾದ್ರವರು ನಮಗೆ ತಿಳ್ಕೊಟ್ಟು ನಮಗೆ ಜ್ಞಾನದ ಈ ಭಂಡಾರ ಹೆಚ್ಚು ಮಾಡ್ತಾರೆ. ಇದರಿಂದ ನಮಗೆ ಭಗವಂತ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ ಈಗ ಸ್ವಾಮಿಗಳನ್ನ ನಾವು ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡೋಣ, ನೇರ ಮಂತ್ರದಿಂದ ಮಾಡೋಣ. ದಯವಿಟ್ಟು ಸಾವಕಾಶ ಆಗಿ ಲೈನಲ್ಲಿದ್ದು ಈ ಪ್ರವಚನವನ್ನ ಅಳಿಸ್ಬೇಕಂತ ಪ್ರಾರ್ಥನೆ ಮಾಡ್ತೀನಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಹನಾವವತು ಸಹನೌ ಗುಣಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಶನ್ನೋ ಮಿತ್ರ ಶಂ ವರುಣಃ ಶನ್ನೋ ಭವದ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೇ ವಾಯು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ಸತ್ ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿಃ. ಎಲ್ಲ ಭಕ್ತರ ಪರವಾಗಿ ಶ್ರೀ ಶ್ರೀಪಾದರವರಿಗೆ ಭಕ್ತಿವರ್ಗ ಸ್ವಾಗತವನ್ನು ಬಯಸಿ ಸ್ವಾಮಿಗಳು ಈ ಪ್ರವಚನ ಮುಂದುವರಿಸುತ್ತೆ.
ಹರಿ ಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ಇತಿ ಭವತ್ ಸಂಚಯನ ಚಿಂತನೆಯ ಕಥಂಚನ ಕದಾಚನ. ಪರ ಅಂತಂದ್ರೆ ಪರಮಾತ್ಮ, ಶುಕ್ಲ ಅಂದ್ರೆ ವಿಶುದ್ಧ ಬುದ್ಧಿ ಅಂತ ಅರ್ಥ. ತ್ರಯ ಅಂತಂದ್ರೆ ಇನ್ನೂವರು, ಒಂದು ಲಕ್ಷ್ಮೀ ದೇವಿ, ಬ್ರಹ್ಮ ಮತ್ತು ವಾಯು ಅವರಿಬ್ಬರನ್ನ ಒಂದು ಅಂತ ಪರಿಗಣಿಸಿದ್ದಾರೆ. ಯಾಕೆ ವಾಯುದೇವರೇ ಬ್ರಹ್ಮ ಪದವಿಗೆ ಬರೋದ್ರಿಂದ, ಮತ್ತು ಸರಸ್ವತಿ ಭಾರತೀಯರನ್ನ ಒಂದು ಅಂತ ಪರಿಗಣಿಸಿದ್ದಾರೆ. ಭಾರತನೇ ಸರಸ್ವತಿ ಪದವಿಗೆ ಬರೋದು ಮುಂದಿನ ಕಲ್ಪದಲ್ಲಿ. ಹಾಗಾಗಿ ಈ ಮೂರು ಮಂದಿ ಇವರು ಭಗವಂತನ ವಿಷಯದಲ್ಲಿ ಎಂದೂ ಕೂಡ ಚಿಂತನರಾಗುವುದಿಲ್ಲ, ಶುದ್ಧ ಬುದ್ಧಿ ಉಳ್ಳವರು ಕಲಿಯ ಅಸುರದ ಆವೇಶಕ್ಕೆ ಒಳಗಾಗುವುದಿಲ್ಲ, ಆದ್ರಿಂದ ಪ್ರಶುಕ್ಲತ್ರ ಅಂತ ಪ್ರಸಿದ್ಧರಾಗಿದ್ದಾರೆ. ಅದಕ್ಕೆ ಸಾಕಷ್ಟು ಮೂಲ ರೂಪದಲ್ಲಿ ಮತ್ತು ಅವತಾರ ರೂಪದಲ್ಲಿ ಅವರ ಬುದ್ಧಿ ಹೇಗೆ ಶುದ್ಧವಾಗಿತ್ತು ಅಂತನ್ನೋದನ್ನ ಸಮರ್ಥನೆ ಮಾಡಿದ್ದಾರೆ. ಮೊದಲು ಲಕ್ಷ್ಮೀ ದೇವಿ ವಿಷಯವನ್ನ ಮೊದಲು ತಗೊಳ್ಳೋಣ. ಲಕ್ಷ್ಮೀ ದೇವಿಗೆ ಜನನವೇ ಇಲ್ಲ ಮತ್ತು ನಯವೂ ಇಲ್ಲ. ಅವಳು ನಿತ್ಯ ಮುಕ್ತಳು. ಪರಮಾತ್ಮ ಹೇಗೆ ನಿತ್ಯ ಮುಕ್ತನೋ ಅದರಂತೆ ಲಕ್ಷ್ಮೀ ದೇವಿ ನಿತ್ಯ ಮುಕ್ತಳು. ಲಿಂಗ ದೇಹದ ಸಂಪರ್ಕವೇ ಇಲ್ಲ. ಆದ್ದರಿಂದ ಅಸುರ ಪ್ರವೇಶ, ಕಲಿಯಾವೇಶ, ಅಶುದ್ಧ ಬುದ್ಧಿ, ಇದು ಲಿಂಗ ದೇಹವೇ ಇಲ್ಲ, ನಿತ್ಯ ಮುಕ್ತಳಾದ್ದರಿಂದ ಅದರ ಪ್ರಶ್ನೆನೇ ಇಲ್ಲ. ಮತ್ತು ಪರಮಾತ್ಮ ಜೊತೆಗೆ ಸಹಧರ್ಮಿಣಿ, ಭಗವಂತನನ್ನು ಬಿಟ್ಟು ದೂರ ಇರುವ ಪ್ರಶ್ನೆನೇ ಇಲ್ಲ. ಆದ್ದರಿಂದ ಮುಕ್ತರಲ್ಲೇ ದೋಷ ಇಲ್ಲ, ನಿತ್ಯ ಮುಕ್ತಳಾದ ಲಕ್ಷ್ಮೀ ದೇವಿಯಲ್ಲಂತೂ ದೋಷ ಇಲ್ಲವೇ ಇಲ್ಲ. ಆದ್ದರಿಂದ ಅವಳು ಶುದ್ಧಳು ಅಂತ ತಿಳ್ಕೊಳ್ಬೇಕು. ಮತ್ತು ಎಂದೂ ಕೂಡ ಲಕ್ಷ್ಮೀ ದೇವಿ ಪತಿಯನ್ನ ಮೀರಿಲ್ಲ. ನಿತ್ಯಾನುರಕ್ತಿ ಯಾವಾಗಲೂ ಭಗವಂತನಲ್ಲಿ, ಪ್ರಳಯ ಕಾಲದಲ್ಲಿಯೂ ಕೂಡ ಪರಮಾತ್ಮನ ಜೊತೆಗೆ ಇರೋದ್ರಿಂದ ಭಗವಂತನನ್ನ ವಿರೋಧ ಮಾಡೋದು, ಪರಮಾತ್ಮನನ್ನ ಯಾವುದೇ ವಿಷಯದಲ್ಲಿ ಮೀರಿ ನಡೆಯೋದು ಇಂತಹ ಪ್ರಸಂಗ ಬಂದಿಲ್ಲ. ಆದ್ದರಿಂದ ಅವರು ಪರಶುಕ್ಲತ್ರದಲ್ಲಿ ಸೇರಿದ್ದಾರೆ, ಶುದ್ಧ ಬುದ್ಧಿ ಉಳ್ಳವರು ಅಂತ ತಿಳ್ಕೊಳ್ಬೇಕು. ಎಷ್ಟು ಸ್ನೇಹ ಪರಮಾತ್ಮನಿಗೂ ಮತ್ತು ಲಕ್ಷ್ಮೀ ದೇವಿಗೂ ಅನ್ಯೋನ್ಯ ಸ್ನೇಹ ಎಷ್ಟಿದೆ ಅಂತಂದ್ರೆ, ಭಗವಂತ ಲಕ್ಷ್ಮೀ ದೇವಿಯನ್ನ ಜಡ ಮೇಲೆ ಕೂಡಿಸ್ಕೊಂಡಿರ್ತಾನೆ. ಇವಳು ಕೂಡ ಭಗವಂತನ ಪಾದ ಸೇವನೆ ಮಾಡ್ತಾ ಇರ್ತಾಳೆ. ಒಂದು ರೂಪದಿಂದ ಪಾದ ಸೇವೆ, ಒಂದು ರೂಪದಿಂದ ತೊಡೆ ಮೇಲೆ ಕೂತಿರ್ತಾಳೆ, ಮತ್ತೊಂದು ರೂಪದಿಂದ ವಕ್ಷಸ್ಥಿತರಾಗಿದ್ದಾಳೆ, ಎದೆಯಲ್ಲೇ ಇರ್ತಾಳೆ. ಸಭಾದಲ್ಲಿಯೂ ಕೂಡ ಎಲ್ಲರ ಎದುರುಗಡೆ ಸಭೆಯಲ್ಲಿಯೂ ಕೂಡ ಭಗವಂತ ತೊಡೆ ಮೇಲೆ ಕೂಡಿಸ್ಕೊಂಡಿರ್ತಾನೆ. ಇಂತಹ ಲಕ್ಷ್ಮೀ ದೇವಿಯನ್ನ ಅಸುರರು ಅಥವಾ ಕಲಿ ಅವರು ಮುಟ್ಲಿಕ್ಕೆ ಸಾಧ್ಯನ? ಅವರ ಪ್ರವೇಶ ಹೇಗಾಗ್ಲಿಕ್ಕೆ ಸಾಧ್ಯ? ಬೆಂಡನ ಹತ್ತಿರದಲ್ಲಿ ಅದು ತೊಡೆ ಮೇಲೆ ಕೂತಿರುವಾಗ ಯಾರೂ ಬೆಂಡನ ಬದಿಯಲ್ಲಿದ್ದಂತಹ ಪತ್ನಿಯನ್ನ ಇನ್ನೊಬ್ರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀ ದೇವಿ ಅಂತೂ ಸಭೆಯಲ್ಲಿಯೂ ಕೂಡ ಗಂಡನ ತೊಡೆಯಲ್ಲಿದ್ದಂಥವಳು. ಅವತಾರ ಮಾಡುವಾಗಲೂ ಗಂಡನ ಜೊತೆ ತಾನೂ ಅವತಾರ ಮಾಡಿಯೇ ಬಿಡ್ತಾಳೆ. ಹೀಗೆ ವಚ್ಚ ಸ್ಥಳದಲ್ಲಿ ತೊಡೆಯಲ್ಲಿ ಪರಮಾತ್ಮನ ಅರ್ಧಾಂಗಿನಿಯಾಗಿ ಸದಾ, ಮತ್ತು ಭಗವಂತನ ಲೋಕದಲ್ಲಿ ಆ ಲೋಕವೂ ಲಕ್ಷ್ಮೀ ದೇವಿ. ಆ ಮನೆ, ಅದರ ಆಭರಣ, ಭೂಷಣ ಎಲ್ಲ ರೂಪದಿಂದ ಲಕ್ಷ್ಮೀ ದೇವಿನೇ ಇರ್ತಾಳೆ ಅಂತ ಉಂಟು. ಇಂತಹ ಲಕ್ಷ್ಮೀ ದೇವಿಗೆ ಆ ಭಗವಂತನ ವಿಯೋಗನೇ ಇಲ್ಲ. ಅದರಿಂದ ಆ ಭ್ರಮೆ ಬುದ್ಧಿ ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಭೂಷಣ ಆಯುಧಗಳು ಕೂಡ ಲಕ್ಷ್ಮೀ ಸ್ವರೂಪ ಅಂತಲೇ ಪ್ರಮಾಣಗಳು. ಯಾವ ಬೇರೆ ಕಾಮಾದಿಗಳನ್ನು ಕೂಡ ದೋಷವನ್ನ ಲಕ್ಷ್ಮೀ ದೇವಿಯಲ್ಲಿ ಚಿಂತನೆ ಮಾಡ್ಲಿಕ್ಕಿಲ್ಲ. ಯಾಕೆಂದ್ರೆ ಎಲ್ಲ ದೇವತೆಗಳು ಲಕ್ಷ್ಮೀ ದೇವಿಗೆ ಮಕ್ಕಳಾಗ್ತಾರೆ. ಪಿತೃಭೂತರಾದಂತಹ ಈ ಜೀವರನ್ನ ಲಕ್ಷ್ಮೀ ದೇವಿ ಹೇಗೆ ಕಾಮಿಸಿದಾಳು? ಆದ್ರಿಂದ ಕಾಮಾದಿ ದೋಷ ದೂರಳು ಆಗಿದ್ದಾಳೆ. ಭಗವಂತನಲ್ಲಿ ವಿರೋಧ ಮಾಡುವ ಪ್ರಶ್ನೆನೂ ಇಲ್ಲ. ಸರ್ವೋತ್ತಮನಾಗಿದ್ದಾನೆ ಆ ಪರಮಾತ್ಮ. ಅಂತಹ ಭಗವಂತನನ್ನ ವಿರೋಧನೂ ಮಾಡಿಲ್ಲ, ಪ್ರೀತಿ ಪಾತ್ರನಾಗಿದ್ದಾನೆ. ವಿರೋಧ ಎಲ್ಲ ಮಾಡಬೇಕಾದ್ರೆ ಅಸುರಾವೇಶ ಆಗ್ಬೇಕು. ಭಗವಂತನ ಚಕ್ರ ಸ್ವರೂಪಗಳು ಲಕ್ಷ್ಮೀ ದೇವಿ. ಭಗವಂತನ ಸುದರ್ಶನ ಚಕ್ರ ಹಿಡ್ಕೊಂಡಿದ್ದಾನೆ. ಎಲ್ಲ ದಾನವರನ್ನ ಭಯಪಡಿಸ್ತಕ್ಕಂತಹ ಚಕ್ರ ಅದು ಲಕ್ಷ್ಮೀ ದೇವಿನೇ. ಹೀಗಿರುವಾಗ ಲಕ್ಷ್ಮೀ ದೇವಿನೇ ಪರಮಾತ್ಮನಿಗೆ ಚಕ್ರಾಯುಧ ರೂಪವಾಗಿರುವಾಗ ಅಂತ ಆಯುಧವನ್ನು ಮುಟ್ಟುವ ಶಕ್ತಿ ಯಾರಿಗಿದೆ? ಯಾರದನ್ನು ಮುಟ್ಲಿಕ್ಕೆ ಬರ್ತಾರೆ? ಬೆಂಕಿಯನ್ನು ಮುಟ್ಲಿಕ್ಕೆ ಹೋಗ್ತಾರೆ? ಆಯುಧಗಳನ್ನ ಯಾರಾದ್ರೂ ಅದ್ರ ಮೇಲೆ ಕೈ ಹಾಕ್ತಾರೆ ಖಡ್ಗದ ಮೇಲೆ? ಹಾಗೆ ಭಗವಂತನ ಚಕ್ರ ಸ್ವರೂಪ ಆದ್ದರಿಂದ ಲಕ್ಷ್ಮೀ ದೇವಿ ಅವರೇ ಆಯುಧ. ಆದ್ದರಿಂದ ಯಾರ ಸ್ಪರ್ಶವೂ ಕೂಡ ಲಕ್ಷ್ಮೀ ದೇವಿಯಲ್ಲಿ ಇಲ್ಲ. ಆದ್ರಿಂದ ಶುದ್ಧಳು ಅಂತ ತಿಳ್ಕೊಳ್ಬೇಕು. ಇನ್ನು ಅವತಾರ ರೂಪ ತಗೊಂಡ್ರೆ ಎರಡು ಅವತಾರ ರೂಪಗಳನ್ನ ಹೇಳಿ ನಿರ್ಣಯ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಯಾವುದೇ ಒಂದು ವಿಷಯ ನಿರ್ಣಯ ಮಾಡಬೇಕಾದ್ರೆ ರಾಮಾಯಣ ಮತ್ತು ಭಾರತ, ಅದರಿಂದ ನಿರ್ಣಯ ಮಾಡಬೇಕು. ಪ್ರಾದುರ್ಭಾವದ ಅಂದ್ರೆ ರಾಮಾವತಾರ ಮತ್ತು ಕೃಷ್ಣಾವತಾರ, ಎರಡು ಅವತಾರಗಳಿಂದ ಆ ವಿಷಯ ನಿರ್ಣಯ ಆಗ್ತದೆ ಅಂತ ಉಂಟು. ಈಗ ರಾಮಾವತಾರ ಕಾಲದಲ್ಲಿ ಸೀತಾ ಲಕ್ಷ್ಮೀ ದೇವಿ ಸೀತಾದೇವಿ ಆಗಿದ್ದು. ಸೀತಾದೇವಿ ಆದಾಗ ರಾವಣ ಸೀತಾಪಹರಣ ಮಾಡಿದ ಅಂತ ಉಂಟು. ಅಲ್ಲಿ ರಾವಣನ ಸ್ಪರ್ಶ ಆಯ್ತಲ್ಲ ಅಂತ ಪ್ರಶ್ನೆ ಬರ್ತದೆ. ಆದ್ರೆ ರಾಮಾಯಣದಲ್ಲಿ ಆಚಾರ್ಯರು ಎಲ್ಲ ನಿರ್ಣಯ ಮಾಡಿ ಹೇಳಿದ್ದಾರೆ, ರಾವಣ ಸೀತೆಯನ್ನ ಅಪಹಾರ ಮಾಡಿದ್ದಲ್ಲ, ಸೀತಾ ಕೃತಿಯನ್ನ. ಆ ಸೀತಾ ಕೃತಿಯನ್ನೇ ಲಂಕೆಯಲ್ಲಿ ತಗೊಂಡು ಬಿಟ್ಟು ಕೂಡ ಅದ್ರ ಮೇಲೆ ಬಲಾತ್ಕಾರ ಮಾಡ್ಲಿಕ್ಕೆ ಆಗಲಿಲ್ಲ. ಅವನಿಗೆ ಬಲಾತ್ಕಾರ ಸಂಹಾರ ಮಾಡಿ ಅದನ್ನು ಸ್ಪರ್ಶ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹೀಗೆ ಸೀತಾ ಕೃತಿಯೇ ಅಷ್ಟು ಭಯಂಕರ, ಸೀತೆಯ ಪ್ರತಿಕೃತಿ. ರಾವಣ ಎಷ್ಟು ಪ್ರಯತ್ನ ಮಾಡಿದ್ರು ಸೀತೆ ಒಪ್ಪಲಿಲ್ಲ, ಆ ಕೃತಿ ಒಪ್ಪಲಿಲ್ಲ, ಮತ್ತು ಇವನು ಬಲಾತ್ಕಾರ ಮಾಡ್ಲಿಲ್ಲ ಅಂತ ಉಂಟು. ಬೇರೆ ಬೇರೆ ಬಂದು ಯಾಚನೆ ಮಾಡ್ತಾ ಇದ್ದ, ಬಲಾತ್ಕಾರ ಆಗ್ಲಿಲ್ಲ. ಇಷ್ಟು ಸೀತಾ ಪ್ರತಿಕೃತಿ ಇಷ್ಟು ಭಯಂಕರವಾಗಿರುವಾಗ ಇನ್ನು ಆ ಸ್ವತಃ ಮೂಲ ರೂಪದಾದ ಲಕ್ಷ್ಮೀ ದೇವಿಯನ್ನ ಸೀತಾದೇವಿಯನ್ನ ಯಾರು ಸ್ಪರ್ಶ ಮಾಡ್ಲಿಕ್ಕೆ ಸಾಧ್ಯ? ಅಸುರರು. ಅದರಿಂದ ಅಸುರ ಸ್ಪರ್ಶ ಇಲ್ಲ, ಅಸುರಾವೇಶ ಇಲ್ಲ, ಶುದ್ಧಳು. ಇನ್ನು ದುರ್ಗಾ ರೂಪದಿಂದ ನಿಶುಂಭ ನಿಶುಂಭರನ್ನ ಸಂಹಾರ ಮಾಡಿದವಳು ಲಕ್ಷ್ಮೀ ದೇವಿ ದುರ್ಗಾ ರೂಪದಿಂದ. ಮತ್ತು ದುರ್ಗಾ ಶಬ್ದಕ್ಕೆ ಅರ್ಥ ದುರ್ಗಮ್ಯ ಅಂತ ಅರ್ಥ. ಯಾರಿಗೂ ಬೆಮ್ಮಲಲ್ಲ, ಯಾರೂ ಹತ್ತಿರ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದುರ್ಗಾ ಅಂತ ಕಂದು ದುರ್ಗಾ ದುರ್ಗಾ ಅಂತ ಕಟ್ತಾರೆ. ಏನರ್ಥ ದುರ್ಗಾ ಅಂದ್ರೆ ಕೋಟೆ, ಯಾರು ಅದನ್ನ ಮೀರಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದಕ್ಕೆ ದುರ್ಗಾ ಅಂತ ಹೆಸರು ಕೋಟೆಗೆ. ಲಕ್ಷ್ಮೀ ದೇವಿಗೂ ದುರ್ಗಾ ಅಂತ ಹೆಸರು ಇರೋದ್ರಿಂದ ಯಾರು ಇವಳನ್ನ ಮೀರ್ಲಿಕ್ಕೆ ಸಾಧ್ಯ ಇಲ್ಲ ಹೆಸರರು. ಹೀಗಾಗಿ ಶುದ್ಧಳಾಗಿದ್ದಾಳೆ. ಇನ್ನು ಕೃಷ್ಣಾವತಾರದಲ್ಲಿ ಲಕ್ಷ್ಮೀ ದೇವಿ ರುಕ್ಮಿಣಿ ಆಗಿದ್ದಾಳೆ. ರುಕ್ಮಿಣಿ ಸ್ವಯಂವರ ಕಾಲದಲ್ಲಿ ಕೃಷ್ಣ ಅಪಹರಿಸಿಕೊಂಡು ಹೋದ ಸ್ಪರ್ಶ ಮಾಡಿ ಹೊರತು ಇನ್ಯಾರಿಗೂ ಕೂಡ ಸ್ವಯಂವರದಲ್ಲಿ ರುಕ್ಮಿಣಿಯನ್ನು ಮುಟ್ಟುವ ಬಲಾತ್ಕಾರ ಮಾಡತಕ್ಕಂತ ಶಕ್ತಿ ಸಾಮರ್ಥ್ಯ ಬರಲಿಲ್ಲ. ಅದು ಸ್ಪಷ್ಟ, ರುಕ್ಮಿಣಿಯ ಮೇಲೆ ಯಾರು ಕೂಡ ಬಲಾತ್ಕಾರ ಮಾಡಲಿಲ್ಲ. ಇನ್ನು ಲಕ್ಷ್ಮೀ ಸ್ವಯಂವರದಲ್ಲಿಯೂ ಕೂಡ ಚೇರ ಸಮುದ್ರದಿಂದ ಲಕ್ಷ್ಮೀ ದೇವಿ ಹುಟ್ಟಿದಾಗ ತಾನೇ ಸ್ವತಃ ಲಕ್ಷ್ಮೀ ದೇವಿ ಎಲ್ಲ ಸುರರನ್ನ ಅವರಲ್ಲಿರುವ ದೋಷ ಹೇಳಿ ಅಸುರರನ್ನ ಮಾನವರನ್ನ ಧಿಕ್ಕರಿಸಿ ಆವಾಗಂತೂ ಇನ್ನೂ ಕನ್ಯಾವಸ್ಥೆ ಕನ್ಯಾವಸ್ಥೆಯಲ್ಲಿದ್ದಾಗ್ಲೇನೆ ಯಾರ ಮೇಲೂ ದುಷ್ಟ ಹೋಗಲಿಲ್ಲ. ಅಜಿತ ನಾಮಕನಾದ ಪರಮಾತ್ಮನನ್ನೇ ಒರೆಸಿದ್ದು ಅಷ್ಟು ಶುದ್ಧನಾಗಿದ್ದಾಳೆ. ಯಾವ ರೀತಿಯಾದ ಚಿತ್ತ ಕ್ಷೋಭ ಲಕ್ಷ್ಮೀ ದೇವಿಯಲ್ಲಿ ಇಲ್ಲ. ಹೀಗೆ ಅಮಂಗಳ ಸ್ವಲ್ಪವೂ ಕೂಡ ಇಲ್ಲದೆ ಇರೋದ್ರಿಂದಲೇನೆ ಲಕ್ಷ್ಮೀ ದೇವಿಯನ್ನ ಮಂಗಳ ದೇವತಾ ಅಂತ ಕರೀತಾರೆ. ಮಂಗಳ ದೇವತಾ ಅಂದ್ರೆ ಯಾವುದೇ ವಿಧವಾದ ಅಮಂಗಳ ಇಲ್ಲ, ರಮಾ ಮಂಗಳ ದೇವತಾ. ಆ ಮಂಗಳ ದೇವತಾ ಅನ್ನೋ ಹೆಸರಿನಿಂದಲೇನೆ ಅವಳು ಎಷ್ಟು ಶುದ್ಧಗಳು ಅಂತ ಗೊತ್ತಾಗ್ತದೆ. ಇನ್ನು ಭಾಗವತದ ದಶಮಸ್ಕಂಧದಲ್ಲಿ ಕೃಷ್ಣ ಮತ್ತು ರುಕ್ಮಿಣಿ ಒಂದು ಮಾತುಕತೆ ನಡೀತದೆ, ಒಂದು ಸಂಭಾಷಣೆ. ಕೃಷ್ಣ ಹೇಳ್ತಾನೆ ಒಮ್ಮೆ, ನಾವು ಬಲಿಷ್ಠರಿಂದ ದ್ವೇಷ ಕಟ್ಟಿಕೊಂಡೆವು. ಕೃಷ್ಣ ಹೇಳ್ತಾನೆ, ನಾನು ಬಲಿಷ್ಠರಿಂದ ದ್ವೇಷ ಕಟ್ಟಿಕೊಂಡೆವು, ಬಲವದ್ದೆ ಕೃತದ್ವೇಷ. ಮತ್ತು ನಾವು ನಿಷ್ಕಿಂಚನ, ನಾನು ನಿಷ್ಕಿಂಚನ ಏನಿಲ್ಲ, ನಾನು ನಿಷ್ಕಿಂಚನ ಜನಪ್ರಿಯ, ಗುಣೈರ್ಹೀನ ಗುಣಹೀನ. ಹೀಗೆಲ್ಲ ಇರುವಾಗ ನನ್ನನ್ನ ಯಾಕೆ ಒರೆಸಿದಿ ನೀನು, ನನ್ನನ್ನ ಯಾಕೆ ಮದುವೆ ಮಾಡ್ಕೊಂಡಿ ಅಂತ ಕೇಳಿದಾಗ ಆವಾಗಲೂ ಕೂಡ ಲಕ್ಷ್ಮೀ ದೇವಿ ರುಕ್ಮಿಣಿ ದೇವಿಯ ಮನಸ್ಸು ಎಷ್ಟು ಶುದ್ಧವಾಗಿ ಕೃಷ್ಣ ತನ್ನಲ್ಲಿ ಏನೇನು ದೋಷ ಇದೆ ಅಂತ ಹೇಳ್ಕೊಂಡ ಅದನ್ನೆಲ್ಲ ಗುಣಪರವಾಗಿ ಅರ್ಥ ಮಾಡ್ತಾಳೆ ಲಕ್ಷ್ಮೀ ರುಕ್ಮಿಣಿ ದೇವಿ. ಬಲವದ್ವಿಹಿ ಕೃತದ್ವೇಷ, ಬಲಿಷ್ಠರಿಂದ ದ್ವೇಷ ಕಟ್ಟಿಕೊಂಡವನು ಅಂತ. ಅದಕ್ಕೆ ರುಕ್ಮಿಣಿ ಅರ್ಥ ಏನ್ ಮಾಡಿದ್ಲು, ಹೌದು ಬಲಿಷ್ಠ ಅಂದ್ರೆ ಇಂದ್ರಿಯ, ಬಹಳ ಪ್ರಬಲ ಇಂದ್ರಿಯಗಳು, ಅಂತ ಇಂದ್ರಿಯಗಳಿಂದ ದ್ವೇಷ ಕಟ್ಟಿಕೊಂಡಿದ್ದಾನೆ ಪರಮಾತ್ಮ. ಯಾಕೆ ಅಂದ್ರೆ ಇಂದ್ರಿಯಗಳೆಲ್ಲ ಇವನ ನಿಯಂತ್ರಣದಲ್ಲೇ ಇದೆ. ಉಳಿದವರಿಗೆ ಇಂದ್ರಿಯಕ್ಕೂ ದ್ವೇಷ ಇಲ್ಲ, ಯಾಕೆಂದ್ರೆ ಇಂದ್ರಿಯಗಳು ಕೇಳಿದಂತೆ ನಾವು ಕುಣಿತೇವೆ. ಆದ್ರೆ ಪರಮಾತ್ಮ ಹಾಗಲ್ಲ, ಇಂತಹ ಪ್ರಬಲವಾದ ಇಂದ್ರಿಯವನ್ನ ಕೂಡ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ರಿಂದ ಆ ಇಂದ್ರಿಯಗಳಿಗೆ ಪರಮಾತ್ಮನ ಮೇಲೆ ದ್ವೇಷ. ನಮ್ಮ ಹಂಗಿವನಿಲ್ಲ, ನಮ್ಮ ಅಧೀನದಲ್ಲಿ ಇಲ್ಲವಲ್ಲ ಅನ್ನೋ ದ್ವೇಷ ತಂದಿತ್ತು. ಅದು ಸಹಜ, ಅದು ಗುಣನೇ. ಅದು ಬಲಿಷ್ಠವಾದ ಇಂದ್ರಿಯಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟದ್ರಿಂದ ಆ ಇಂದ್ರಿಯಗಳಿಗೆ ದ್ವೇಷ ಬಂದ್ರೆ ಅದೇನೋ ದೋಷ ಅಲ್ಲ, ಅದು ಗುಣನೇ. ಇನ್ನು ನಿಷ್ಕಿಂಚನ ನಾನು ಅಂತ ಹೇಳ್ಕೊಂಡಿದ್ದಾನೆ ಕೃಷ್ಣ. ಅದಕ್ಕೂ ರುಕ್ಮಿಣಿ ಅರ್ಥ ಮಾಡಿದ್ದು, ಹೌದು ನಿಷ್ಕಿಂಚನ ಅಂದ್ರೆ ಅರ್ಥ ಏನು, ಏನೂ ಇಲ್ಲ ಅಂತ ಅರ್ಥ ಅಲ್ಲ, ಕಿಂಚನ ಇಲ್ಲ, ಸ್ವಲ್ಪ ಇಲ್ಲ, ಬಹಳ ಇದೆ ಅಂತ ಅರ್ಥ. ನಿಷ್ಕಿಂಚನರು ಅಂದ್ರೆ ನೀವು ಕಿಂಚಿತ್ ಮಾತ್ರ ಉಳ್ಳವರಲ್ಲ, ಬಹಳ ಏನ್ ಗುಣ ಇದ್ರು ಕೂಡ, ಜ್ಞಾನ ಇದ್ರು, ಬಹಳ ಆನಂದ ಇದ್ರು, ಬಹಳ ಎಲ್ಲ ಅಮಿತವಾದ ಗುಣವುಳ್ಳವರಾದ್ರಿಂದ ನಿಷ್ಕಿಂಚನ ಅಂದ್ರೆ ಈ ಅರ್ಥದಲ್ಲಿ ಸರಿ ಹೋಗ್ತದೆ ಅಂತಾಳೆ ಲಕ್ಷ್ಮೀ ದೇವಿ. ಹಾಗೆ ನಿಷ್ಕಿಂಚನ ಜನಪ್ರಿಯರು ಅಂದ್ರೆ ದರಿದ್ರ ಜನಪ್ರಿಯ ಅಂತ ಹೇಳಿದ್ರೆ ಕಾಣಿಸ್ತದೆ. ನಿಷ್ಕಿಂಚನ ಜನಪ್ರಿಯ ನಾನು ಅಂತ ಕೃಷ್ಣ ಹೇಳಿದ್ದನ್ನ ರುಕ್ಮಿಣಿ ಅರ್ಥ ಮಾಡ್ತಾಳೆ. ಇಲ್ಲಿಯೂ ಕೂಡ ನಿಷ್ಕಿಂಚನ ಜನ ಅಂದ್ರೆ ಬ್ರಹ್ಮಾದಿಗಳು, ಯಾಕೆ ಅವರಲ್ಲಿಯೂ ಕೂಡ ಅಪಾರ ಸಂಪತ್ತಿದೆ. ಕಿಂಚನ ಮಾತ್ರ ಇರೋದಲ್ಲ, ಕ್ಷುದ್ರವಾದದ್ದು ಇರೋದಲ್ಲ, ಶಾಶ್ವತವಾದಂತಹ ಸಂಪತ್ತು ಇರೋದ್ರಿಂದ ಅವರು ನಿಷ್ಕಿಂಚನ ಜನರೇ. ನೀನು ನಿಷ್ಕಿಂಚನ, ಯಾಕೆ ನಿನ್ನಲ್ಲಿರೋದಲ್ಲ ಶಾಶ್ವತ, ಕ್ಷುದ್ರವಾದ ಯಾವುದು ಇಲ್ಲ. ಕಿಂಚನ ಅಂದ್ರೆ ಕ್ಷುದ್ರವಾದದ್ದು ಸ್ವಲ್ಪ, ಅದು ಇಲ್ಲ, ಆದ್ರಿಂದ ನಿಷ್ಕಿಂಚನ. ಬ್ರಹ್ಮಾದಿಗಳು ಅಂತವ್ರು, ಅವರಿಗೆ ಪ್ರಿಯನಾಗಿದ್ದೆ. ಇದೆಲ್ಲ ಗುಣವೇ, ಇದೇನು ದೋಷ ಇಲ್ಲ ಅಂತ ಅರ್ಥ ಮಾಡಿ. ಇನ್ನು ಆದ್ಯರು ನಮ್ಮನ್ನ ಯಾರು ಕೂಡ ಸೇವಿಸೋದಿಲ್ಲ ಅಂತ ಕೃಷ್ಣ ಹೇಳ್ಕೊಂಡಿದ್ದು. ಹೌದು, ಆದ್ಯರು ಸೇವಿಸೋದಿಲ್ಲ ಅಂದ್ರೆ ಒಳ್ಳೇದು. ಯಾಕೆ ಆದ್ಯ ಅಂದ್ರೆ ಅರ್ಥ ಏನು? ಶ್ರೀಮಂತರು ಅಂತ ಒಂದರ್ಥ, ಮದಾಂಧರು ಅಂತ ಇನ್ನೊಂದು ಅರ್ಥ. ಆದ್ಯ ಅಂದ್ರೆ ಮದಾಂಧರು, ಮದಾಂಧರಾಗಿರ್ತಕ್ಕಂಥ ರಾವಣಾದಿಗಳು ಸೇವಿಸೋದಿಲ್ಲ ಅಂತಂದ್ರೆ ಅದೇನು ದೋಷ ಅಲ್ಲ, ಅದು ಗುಣನೇ. ಈಗ ಋಷಿಯ ಮನಸ್ಸು ಎಷ್ಟು ಶುದ್ಧ ಅನ್ನೋದಕ್ಕೆ ಕೃಷ್ಣ ಏನೇನು ಶಬ್ದ ಹೇಳಿದ ಅದನ್ನೆಲ್ಲ ಗುಣಪರವಾಗಿ ಅರ್ಥ ಮಾಡಿದ್ದಾಳೆ. ಎಂತ ರುಕ್ಮಿಣಿ ದೇವಿ ಶುದ್ಧಳು ಅಂತ ಸತ್ಯವತಿ ಹೇಳ್ತಾರೆ. ಹಾಗೆ ಇನ್ನೊಂದು ಮಾತು ಹೇಳಿದ್ದ, ನೀನು ದೀರ್ಘ ಅದೀರ್ಘ ಸಮೀಕ್ಷೆಯಿಂದ ನನ್ನನ್ನು ವರಿಸಿಬಿಟ್ಟಿ ಅಂತಾನೆ. ಅದೀರ್ಘ ಸಮೀಕ್ಷೆಯಿಂದ ವರಿಸಿರಿ, ನನ್ನನ್ನು ನೀನು ಮದುವೆ ಮಾಡ್ಕೊಂಡಿ. ಅದೀರ್ಘ ಸಮೀಕ್ಷ ಯಾವಾಗ್ಲೂ ಕಮ್ಮಿ ಮದುವೆ ಮಾಡ್ಕೊಳ್ಬೇಕಾದ್ರೆ ದೀರ್ಘಕಾಲ ವಿಚಾರ ಮಾಡಿ ಮಾಡ್ಕೋಬೇಕು. ನೀನು ಅದೀರ್ಘ ಸಮೀಕ್ಷೆಯಿಂದ ಮಾಡಿದಿ, ಅದಕ್ಕೆ ರುಕ್ಮಿಣಿ ಏನು ಅರ್ಥ ಮಾಡಿದ್ದಾರೆ? ಹೌದು, ಅದೀರ್ಘ ಸಮೀಕ್ಷ ಅಂದ್ರೆ ಚತುರ್ಮುಖ ಬ್ರಹ್ಮಾದಿ ದೇವತೆಗಳೆಲ್ಲ ಇದ್ದಾರೆ, ಅವರೆಲ್ಲರೂ ಅದೀರ್ಘರು ಅಂದ್ರೆ ದೀರ್ಘಕಾಲ ಇರುವವರಲ್ಲ ಅನ್ನೋ ಸಮೀಕ್ಷೆ ಮಾಡಿ ನಾನು ನಿನ್ನನ್ನು ಮದುವೆ ಮಾಡ್ಕೊಂಡೆ. ಅಥವಾ ತಲ ದೀರ್ಘ ಸಮೀಕ್ಷೆ ಅನ್ನುವಾಗ ದೀರ್ಘ ಸಮೀಕ್ಷೆ ಅಂತೂ ಮಾಡಬಹುದು. ಪರಮಾತ್ಮ ನೀನೊಬ್ಬನೇ ದೀರ್ಘ, ಉಳಿದವರೆಲ್ಲ ಅದೀರ್ಘರು ಅಂದ್ರೆ ದೀರ್ಘಕಾಲ ಬಹುಕಾಲ ಇರುವವರಲ್ಲ. ಆದ್ರಿಂದ ಅದು ಸರಿನೇ, ಯಾರು ದೀರ್ಘಕಾಲ ಇರ್ತಾರೆ ಅವರನ್ನು ಮದುವೆ ಮಾಡ್ಕೊಳ್ಬೇಕು. ಬ್ರಹ್ಮಾದಿಗಳೆಲ್ಲ ದೀರ್ಘಕಾಲ ಇರುವವರೆಲ್ಲ ಅದೀರ್ಘರು ಅನ್ನೋ ಸಮೀಕ್ಷೆಯಿಂದ ನಾನು ಮದುವೆ ಮಾಡ್ಕೊಂಡಿದ್ದೇನೆ. ಹೀಗೆ ಭಾಗವತದ ಒಂದು ಕೃಷ್ಣ ರುಕ್ಮಿಣಿಯರ ಸಂಭಾಷಣೆ ನೋಡಿದಾಗ ಆ ರುಕ್ಮಿಣಿ ಕೃಷ್ಣನ ಮಾತು ಯಾವ ರೀತಿ ಅರ್ಥ ಮಾಡಿದ್ಲು ಅನ್ನೋದ್ರಿಂದ ಆ ರುಕ್ಮಿಣಿ ದೇವಿಯ ಮನಃಶುದ್ಧತ್ವ ಗೊತ್ತಾಗ್ತಾ ಇದೆ. ಹೀಗೆ ಅವತಾರ ರೂಪದಲ್ಲಿ ಮಂಗಳ ದೇವತೆನೆ, ಯಾವ ದೋಷವೂ ಕೂಡ ಇಲ್ಲ. ಈಗ ಪ್ರತಿಕೃತಿಗೆ ಅವನು ಭಯಪಟ್ಟಿದ್ದ ಅಂತ ರಾಮಾಯಣ ಕಾಲದಲ್ಲಿ ಮತ್ತು ಕೃಷ್ಣಾವತಾರ ಕಾಲದಲ್ಲಿ. ಇನ್ನು ಗುಣೈರ್ಹೀನಾಹ, ಗುಣೈರೇ ಹೀನಾಹ ವಯಂ ಅಂತಿದೆ. ಅದಕ್ಕೆ ಅರ್ಥ ಏನ್ ಮಾಡಿದ್ದಾಳೆ ರುಕ್ಮಿಣಿ ಅಂದರೆ ಗುಣೈಹಿ ಹೀನಾಹ ಅಂದ್ರೆ ಗುಣರಹಿತ ಅಂತ ಅರ್ಥ ಮಾಡಲಿಲ್ಲ. ಗುಣೈಹಿ ಹಿ ಇನಾಹ ಅಂತ ಮಾಡಿದ್ರು. ಹೀನ ಅನ್ನೋ ಶಬ್ದವನ್ನ ಹಿ ಇನ ಅಂತ ಮಾಡಿಬಿಟ್ರೆ ಗುಣೈಹಿ ಗುಣಗಳಿಂದ ಇನಾಹ ಪ್ರಭುಗಳಾಗಿದ್ದೇವೆ, ಇದು ಹಿ ಪ್ರಸಿದ್ಧ ಅಂತ ಅರ್ಥ. ಈ ರೀತಿ ಪರಮಾತ್ಮ ಗುಣಗಳಿಂದ ಇನ ಅಂದ್ರೆ ಸ್ವಾಮಿ ಆಗಿದ್ದಾನೆ, ತನ್ನ ಗುಣಗಳಿಂದ ತಾನು ಜಗತ್ ಸ್ವಾಮಿ ಆಗಿದ್ದಾನೆ, ಇದು ಹಿ ಪ್ರಸಿದ್ಧ. ಹಿಂಗೆ ಹೀನ ಶಬ್ದವನ್ನ ಹಿ ಇನ ಅಂತ ಮಾಡಿಕೊಂಡು ಕೂಡ್ಲೆ ರುಕ್ಮಿಣಿ ದೇವಿ ಇದು ಸರಿಯೇ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಮತ್ತು ಗುಣೈರ್ಹೀನ ಅಂದ್ರೆ ಚತುರ್ದಷ್ಟಮ ಗುಣಗಳು ಪ್ರಾಕೃತಿಕ ಗುಣಗಳಿಂದ ಹೀನ, ಅದು ಪರವಾಗಿ ಅದು ಅದು ದೋಷ ಅಲ್ಲ, ಅದು ಗುಣಗಳು. ಬಿಚ್ಚು ಶ್ಲಾಘ ಅಂತ ತಿಳ್ಕೊಂಡಿದ್ದಾನೆ ಕೃಷ್ಣ. ನಮ್ಮನ್ನ ಬರೀ ಬಿಚ್ಚುಗಳು ಶ್ಲಾಘನೆ ಮಾಡ್ತಾರೆ ಅಷ್ಟೇನೆ, ಅದು ಗುಣನೇ. ಯಾಕೆ ಬಿಚ್ಚುಗಳು ಅಂತಂದ್ರೆ ಅವ್ರಿಗೇನು ಆಸೆ ಇರೋದಿಲ್ಲ, ಎಲ್ಲ ಆಸೆ ಬಿಟ್ಟವರು ಬಿಚ್ಚುಗಳು. ಅಂತ ಬಿಚ್ಚುಗಳು ಶ್ಲಾಘನೆ ಮಾಡಿದಾಗ ಅದು ಅವ್ನು ನಿಜವಾಗೂ ಗುಣವಂತ ಅಂತ ಅರ್ಥ. ಯಾವ ಆಸೆ ಇಲ್ದಿದ್ದವರು ಸ್ತೋತ್ರ ಮಾಡಿದ್ರೆ ಮಾತ್ರ, ಏನಾದ್ರೂ ಆಸೆ ಇಟ್ಕೊಂಡವ್ರು ಸ್ತೋತ್ರ ಮಾಡಿದ್ರೆ ಅವು ತಮ್ಮ ಆಸೆ ಪೂರೈಸ್ಕೊಳ್ಳಿಕ್ಕೋಸ್ಕರ ಏನೇನೋ ಇಲ್ದಿದ್ದನ್ನು ಹೇಳ್ತಾರೆ ಅಂತ ಅರ್ಥ. ಕೇಳೋ ಸಂಭವ ಉಂಟು, ಆದ್ರೆ ಯಾವ ಆಸೆ ಇಲ್ದೇ ಇರುವಂತ ಬಿಚ್ಚುಗಳು ಅಂದ್ರೆ ಸನ್ಯಾಸಿಗಳು ಸರ್ವಸಂಗ ಪ್ರತ್ಯೇಕ ಮಾಡಿದವರು, ಅವರನ್ನ ಬಿಚ್ಚು ಅಂತ ಕರೀತಾರೆ. ಬಿಚ್ಚುಕ ಅಲ್ಲ ಬಿಚ್ಚು, ಅಂತ ಬಿಚ್ಚುಗಳು ಸನ್ಯಾಸಿಗಳು ಶ್ಲಾಘನೆ ಮಾಡಿದ್ರೆ ವಾಸ್ತವವಾಗಿ ಮಾಡಿದ್ದಾರೆ, ಪಾರಮಾರ್ಥಿಕವಾಗಿ ಮಾಡಿದ್ದಾರೆ. ಯಾವುದು ಆಸೆ ಪೂರೈಸ್ಕೊಳ್ಳಿಕ್ಕೋಸ್ಕರ ಇದ್ದದ್ದು ಇಲ್ದಿದ್ದು ಎಲ್ಲ ಹೇಳೋದು ಅಂತ ಆ ರೀತಿ ಅಲ್ಲ ಅನ್ನೋದು ಅರ್ಥ ಆಗ್ತದೆ. ಅದರಿಂದ ಬಿಚ್ಚು ಶ್ಲಾಘ್ಯತ್ವ ಅನ್ನೋದು ಕೂಡ ಒಂದು ಗುಣನೇ ಹೊರತು ಅದು ದೋಷ ಅಲ್ಲ ಅಂತ ಕೊನೆ ದೇವಿ. ಹೀಗೆ ಕೃಷ್ಣನ ಮಾತಿಗೆ ಅರ್ಥ ಮಾಡಿಕೊಂಡಿದ್ದು ನೋಡುವಾಗ ಅವಳ ಮನಸ್ಸು ಎಷ್ಟು ಶುದ್ಧ ಅಂತ ಅನ್ನೋದು ಗೊತ್ತಾಗ್ತಾ ಇದೆ. ಈ ಪ್ರಕಾರ ಅವತಾರ ರೂಪ ಮೂಲ ರೂಪ ತಗೊಂಡ್ರೆ ಲಕ್ಷ್ಮೀ ದೇವಿ ಶುದ್ಧಳು ಅಂತ ನಾವು ತಿಳ್ಕೊಂಡು ಭಗವಂತನ ಮಹಿಮೆ ಅರ್ಥ ಮಾಡ್ಕೊಳ್ಬೇಕು. ಇಂಥ ಲಕ್ಷ್ಮೀ ದೇವಿ ಅಂತ ಶ್ಲಾಘ್ಯನಾಗಿದ್ದಾನೆ. ಇನ್ನು ವಾಯುದೇವರ ವಿಷಯಕ್ಕೆ ಬಂದ್ರೆ ಬ್ರಹ್ಮ ವಾಯು ಒಬ್ಬರೇ ಆದ್ರಿಂದ ವಾಯುದೇವರ ವಿಷಯ ತೋರಿಸಿಬಿಟ್ರೆ ಬ್ರಹ್ಮದೇವರ ವಿಷಯ ಹೇಳಿದಾಗೆ ಹಿಂದೆ ಉಪನಿಷತ್ತುಗಳಲ್ಲಿ ಒಂದು ಚಾಂದೋಗ್ಯ ಉಪನಿಷತ್ತಲ್ಲಿ ಒಂದು ಪ್ರಸಂಗ ಬರ್ತದೆ. ದೇವದಾನವರಿಗೆ ಯುದ್ಧ ಆಗುವಾಗ ದೇವತೆಗಳು ನಾವು ಪರಮಾತ್ಮನ ಆರಾಧನೆ ಮಾಡಿದ್ರೆ ಗೆಲ್ತೇವೆ ಅಂತ ಭಗವಂತನ ಆರಾಧನೆ ಬರುತ್ತೆ. ಎಲ್ಲಿ ಆರಾಧನೆ ಮಾಡಬೇಕು? ಯಾವುದಾದ್ರೂ ಒಂದು ಪ್ರತೀಕ ಒಂದು ಪ್ರತಿಮೆಯಲ್ಲಿ ಮಾಡಬೇಕು. ಪ್ರತೀಕ ಅಂತಂದ್ರೆ ದೇವತೆಗಳೇ ಪ್ರತ್ಯೇಕ. ಬೇರೆ ಬೇರೆ ದೇವತೆಗಳನ್ನ ಆರಿಸ್ಕೊಂಡ್ರು, ಅದರಲ್ಲಿ ಅವರಲ್ಲಿ ಪರಮಾತ್ಮನನ್ನ ಆವಾಹನ ಮಾಡಿ ಪೂಜೆ ಮಾಡಿ ಯುದ್ಧದಲ್ಲಿ ಜಯ ಗಳಿಸೋಣ ಅಂತ. ಮೊದಲು ವಾಯುಭಿಮಾನಿ ಅಗ್ನಿ, ಗ್ರಹಣಾಭಿಮಾನಿ ಅಶ್ವಿನಿ ದೇವತೆಗಳು, ಸುರುತ್ರಾಭಿಮಾನಿ ಚಂದ್ರ ಇತ್ಯಾದಿ ದೇವತೆಗಳನ್ನ ಆರಿಸಿಕೊಂಡು ಅವರವರಲ್ಲಿ ಪರಮಾತ್ಮನ ಆವಾಹನೆ ಮಾಡಿದರು. ಅಗ್ನಿಯಲ್ಲಿ ಮಾಡಿದ ಕೂಡಲೇ ಅಸುರರು ಬಂದು ಅಗ್ನಿಯನ್ನು ಸ್ಪರ್ಶ ಮಾಡಿಬಿಟ್ರು, ಅಸುರಾವೇಶ ಆಯಿತು, ಸನ್ನಿಧಾನ ಹೋಯಿತು. ಗ್ರಹಣಾಭಿಮಾನಿ ಅಶ್ವಿನಿ ದೇವತೆಗಳಲ್ಲಿ ಮಾಡುವಾಗ ಅಲ್ಲಿಯೂ ಕೂಡ ಅಸುರ ಸ್ಪರ್ಶ ಆಯಿತು, ಸನ್ನಿಧಾನ ಹೋಯಿತು. ಈ ಯಾವ ದೇವತೆಗಳಲ್ಲಿ ಆರಾಧನೆ ಮಾಡಿದರೂ ಕೂಡ ಅದು ಉದ್ಗೀತ ನಾಮಕ ಪರಮಾತ್ಮ, ಭಗವಂತನಿಗೆ ಉದ್ಗೀತ ಅಂತ ಹೆಸರು. ಉತ್ಕೃಷ್ಟ, ಎಲ್ಲರಿಂದಲೂ ಕೂಡ ಧ್ಯಾನ ಮಾಡಲ್ಪಡುವನು, ಎಲ್ಲರಿಗೂ ಆಶ್ರಯ, ಹೀಗೆ ಸ್ಥಿರ, ಈ ರೀತಿ ಉದ್ಗೀತ ಅನ್ನೋ ಶಬ್ದಕ್ಕೆ ಅರ್ಥ. ಅಂತಹ ಪರಮಾತ್ಮನನ್ನ ಬೇರೆ ಬೇರೆ ದೇವತೆಗಳಲ್ಲಿ ಆರಾಧನೆ ಮಾಡುವಾಗ ಆ ಪ್ರತಿಮೆಗಳೆಲ್ಲ ಅಶುದ್ಧ ಆಗಿಬಿಡುತ್ತೆ, ಹಸಿರು ಮುಟ್ಟಿದ್ರಿಂದ ಅಶುದ್ಧ ಆಗಿ ಅಶುದ್ಧ ಪ್ರತಿಮೆಯಲ್ಲಿ ಸನ್ನಿಧಾನ ಇರೋದಿಲ್ಲ, ಪೂಜೆ ಮಾಡ್ಲಿಕ್ಕೂ ಬರೋದಿಲ್ಲ, ಪರಮಾತ್ಮನ ಸನ್ನಿಧಾನ. ಕೊನೆಗೆ ಆ ಉದ್ಗೀತ ನಾಮದ ಪರಮಾತ್ಮನನ್ನ ವಾಯುದೇವರಲ್ಲಿ ಆವಾಹನೆ ಮಾಡ್ತಾರೆ, ಅಲ್ಲಿ ಆವಾಹನೆ ಮಾಡೋಣ ಅಂತ. ಆ ವಾಯುದೇವರನ್ನು ಮುಟ್ಟಿ ಹೇಳಿಗೆ ಮಾಡಿಬಿಡ್ಬೇಕು ಅಂತ ಹೆಸರು ಬಂದ್ರೆ ಕಲ್ಲಿನ ಗೋಡೆಗೆ ಮಣ್ಣಿನ ಹೆಂಟೆ ಬಿಸಾಡಿದರೆ ಹಾಗೆ ಪುಡಿ ಪುಡಿಯಾಗಿ ಬೀಳ್ತದೆ, ಅದರಂತೆ ಇವರ ಮನಸ್ಸನ್ನ ಕೆಡಿಸಬೇಕು, ಮುಟ್ಟೋದು ಅಂದ್ರೆ ಮನಸ್ಸನ್ನ ಕೆಡಿಸೋದು ಅಂತ. ಆ ರೀತಿ ಇವರ ಮೇಲೆ ಆಕ್ರಮಣ ಮಾಡಿದಾಗ ವಾಯುದೇವರ ಮೇಲೆ ಆಕ್ರಮಣ ಮಾಡಿದಂತ ಹಸುರರು ಹೆಚ್ಚರು ಮಣ್ಣಿನ ಹೆಂಟೆಯಂತೆ ಪುಡಿಯಾಗಿ ಬಿದ್ದರು. ಇವರ ಒಳಗೆ ಹೋಗಿ ಇವರ ಮನಸ್ಸನ್ನ ಕೆಡಿಸಲಿಕ್ಕೆ ಆಗ್ಲಿಲ್ಲ, ಪರಮಾತ್ಮನ ಸನ್ನಿಧಾನ ಅಲ್ಲೇ ಇತ್ತು. ಅನಂತರ ವಾಯುದೇವರ ಅಧಿಷ್ಠಾನದಲ್ಲಿ ಪೂಜೆ ಮಾಡಿದರು ದೇವತೆಗಳು. ಆವಾಗಲೇ ವಾಯುದೇವರಿಗೆ ಆಕ್ಷಣಾಶ್ವ ಸಮ ಅಂತ ಹೆಸರು ಬಂತು. ಆಕ್ಷಣಾಶ್ವ ಸಮ ಅಂದ್ರೆ ಕಲ್ಲುಗುಂಡಿಗೆ ಸಮಾನವಾಯಿತು ಅಂತ ಹೃದಯ, ಯಾರು ಅದನ್ನ ಬಿರುಕು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವರು ಅಂತ ಹೀಗೆ ಪ್ರಸಿದ್ಧಿಯಾಗಿದೆ. ಇದರಿಂದಲೂ ಕೂಡ ವಾಯುದೇವರು ಶುದ್ಧರು, ಪರಶುಕ್ಲ ಪ್ರಯೋಗದಲ್ಲಿ ಸೇರಿದವರು ಅನ್ನೋದು ಅರ್ಥ. ಹಸಿರಾವೇಶ ರಹಿತ ವಾಯುವರು ಹಿ ಶುಕ್ಲತ, ಆದ್ರಿಂದ ವಾಯುದೇವರಲ್ಲೇ ಪೂಜೆ ಮಾಡಿದ್ರು. ಭಾಗವತದಲ್ಲಿಯೂ ಕೂಡ ಮುಖ್ಯ ಪ್ರತಿಮೆ, ಭಗವಂತನಿಗೆ ಮುಖ್ಯ ಪ್ರತಿಮೆ ವಾಯುದೇವರೇ, ಇನ್ನು ಉಳಿದ ಕೆಳಗಿನ ದೇವತೆಗಳಲ್ಲಿ ಹಸಿರ ಸ್ಪರ್ಶ ಆಗುವ ಸಂಭವ ಉಂಟು, ಆಗುಮೆ ಇದನ್ನಾದ್ರೂ ಆಗ್ತೀವಿ, ವಾಯುದೇವರಲ್ಲಿ ಮಾತ್ರ ಇಲ್ಲವೇ ಇಲ್ಲ. ಅಂದಮೇಲೆ ವಾಯುದೇವರು ಇಷ್ಟು ಶುದ್ಧರು ಅಂದ್ರೆ ಅವರ ಇಂಥ ವಾಯುದೇವರ ಪತ್ನಿಯನ್ನು ಮುಟ್ಟಲಿಕ್ಕೆ ಯಾರಿಗೆ ಧೈರ್ಯ ಬರ್ತದೆ? ಅಕಸ್ಮಾತ್ ಯಾರಾದರೂ ಮುಟ್ಟಿದ್ರೆ ಗಂಡಸರನ್ನು ಮುಟ್ತಾರೆ ಹೊರತು ಅವರವರ ಪತ್ನಿಯನ್ನ ಆ ರೀತಿ ಮೈ ಮೇಲೆ ಕೈ ಹಾಕ್ಲಿಕ್ಕೆ ಅಷ್ಟು ಧೈರ್ಯ ಬರುವುದಿಲ್ಲ. ಹೀಗೆ ವಾಯುದೇವರನ್ನೇ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ ಮೇಲೆ ಅವರನ್ನ ಅವರ ಹಳ್ಳಿ ಹತ್ರ ಬಂದ್ರೆ ಪುಡಿ ಪುಡಿಯಾಗಿದ್ದಾರೆ ದೈತ್ಯರು, ಇನ್ನು ಅವರ ಹೆಂಡತಿ ತಂಟೆ ಯಾರಾದ್ರೂ ಹೋಗ್ತಾರ. ಅಥವಾ ಭೂತ್ ಭಾರತಿ ಶುಕ್ಲತಮ ಯುಕ್ತಿ ವಿಧ ಅಮ್ಮತೆ, ಆದ್ರಿಂದ ಭಾರತೀ ದೇವಿ ಅವರು ಕೂಡ ಶುಕ್ಲರು, ಸರಸ್ವತಿ ದೇವಿ ಕೂಡ ಶುದ್ಧರು ಅಂತ ಗೊತ್ತಾಗ್ತಿವಿ. ಅವರವರ ಪತಿ ಪತಿಯಂದ್ರಿಗೆ ಅಷ್ಟು ಸಾಮರ್ಥ್ಯ ಇದೆ ಅಂದ್ಮೇಲೆ ಅವರ ಪತ್ನಿಯನ್ನ ಯಾರು ತಾನೆ ಮುಟ್ಟಿಯ? ಏಳಂಚ ವಾಯುರವಮ ದೇವ ಶವ ಪ್ರಯೋಗ ವಾಯುರಪಿ ಶಿಷ್ಯ ಹರೇ ರಾಸನ್ ಕಿಂಕರ ಕಿಂಕರ, ಹೀಗೆ ರುದ್ರಾದಿ ದೇವತೆಗಳೆಲ್ಲ ಇವರ ಕಿಂಕರರು. ಅಂದ್ರೆ ಬೇರೆ ಪರಮಾತ್ಮ ಐಕ್ಯವಾಗ್ಲಿ ಸಾಮ್ಯವಾಗ್ಲಿ ಬೇರೆ ದೇವತೆಗಳಿಗೆ ಸಾಧ್ಯನೇ ಇಲ್ಲ, ವಾಯುದೇವರಿಗೆ ಕಿಂಕರರಾಗಿದ್ದಾರೆ. ಇನ್ನು ಇದು ಮೂಲ ರೂಪ ವಾಯುದೇವರ ಮಹಿಮೆ ಹೀಗೆ ಚಂದ್ರೋದ್ಯ ಉಪನಿಷತ್ತಿನಲ್ಲಿ ಬಂದಿರತಕ್ಕಂಥದ್ದು. ಹನುಮಂತನ ವಿಚಾರ ತಗೊಂಡ್ರೆ ಹನುಮಂತನ ಕೂಡ ಎಷ್ಟು ವಾಯುದೇವರ ಪ್ರಥಮ ಅವತಾರ, ಎಂಥ ಶಕ್ತಿ ಹನುಮಂತನಿಗೆ! ಶತಯೋಜನ ವಿಸ್ತೀರ್ಣವಾಗಿರತಕ್ಕಂಥ 100 ಯೋಜನ ವಿಸ್ತಾರವಾದ ಸಮುದ್ರವನ್ನ ಉಲ್ಲಂಘನೆ ಮಾಡಿದ್ದಾನೆ, ಇಡೀ ಲಂಕಾಪುರವನ್ನೇ ಏಕಾಕಿಯಾಗಿ ಸುತ್ತಿದ್ದಾನೆ ಹನುಮಂತ. ರಾವಣನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥ ವನವನ್ನ ಧ್ವಂಸ ಮಾಡಿದ್ದಾನೆ, ಸೀತಾದೇವಿಗೆ ಉಂಗುರವನ್ನು ಕೊಟ್ಟು ಚೂಡಾಮಣಿಯನ್ನು ತಗೊಂಡು ಮತ್ತೆ ಪುನಃ ಸಮುದ್ರವನ್ನ ಹಾರಿ ರಾಮದೇವರಿಗೆ ಆ ಉಂಗುರವನ್ನ ಚೂಡಾಮಣಿಯನ್ನು ಸಮರ್ಪಣೆ ಮಾಡಿದಂಥವನು. ಬೆಟ್ಟಗಳನ್ನೇ ಕಿತ್ತು ಕಿತ್ತಿ ಅದ್ರ ಜೊತೆ ಅದರಿಂದ ಯುದ್ಧ ಮಾಡ್ತಾ ಇದ್ದಂಥವನು. ರಾಮದೇವರು ಯುದ್ಧ ಮಾಡುವಾಗ ಅವರಿಗೆ ರಥ ಇದ್ದಿಲ್ಲ, ರಾಮ ರಾವಣರಿಗೆ ಯುದ್ಧ ಆಗುವಾಗ ತಾನೇ ರಥವಾಗಿ ರಾಮನನ್ನ ಹೆಗಲ ಮೇಲೆ ಕೂಡಿಸ್ಕೊಂಡಿದ್ದಾನೆ. ಇಷ್ಟು ಭಕ್ತಿ ಇದನ್ನ ಇವರು ಯಾವಾಗ ಅಂತವರಿಗೂ ಕೂಡ ಹೆಸರಾದೇಶ ವಿರೋಧ ಬರುವಂತ ಪ್ರಶ್ನೆನೇ ಇಲ್ಲ. ಆದ್ರಿಂದ ಹನುಮಂತನಿಗೆ ಸಹಭೋಗ ಅನ್ನುವಂತಹದ್ದನ್ನ ರಾಮದೇವರು ವರವಾಗಿ ಕೊಟ್ಟಿದ್ದಾರೆ. ಇನ್ನು ವಿಶೇಷವಾಗಿ ಸುಂದರಕಾಂಡ ನೋಡುವಾಗ ಹನುಮಂತನ ಮಹಿಮೆ ಗೊತ್ತಾಗ್ತದೆ. ಇಂದ್ರಜಿತ್ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಆ ಇಂದ್ರಜಿತ್ ಇವನೇ ಹನುಮಂತನೇ ಬೇಕು ರಾವಣನ್ ನೋಡೋಣ ಅಂತ ಅದಕ್ಕೆ ಬದ್ಧನಾದನೇ ಹೊರತು ಇಲ್ಲಿದ್ರೆ ಇಂದ್ರಜಿತ್ನ ಮಹಾಸ್ತ್ರವು ಕೂಡ ಹನುಮಂತನನ್ನೇನೆ ಮಾಡಲಿಕ್ಕೆ ಆದ್ದರಿಂದ ಆಮೇಲೆ ಆ ಬ್ರಹ್ಮಾಸ್ತ್ರವು ಬಿಟ್ಟು ಹೋಯಿತು. ರಾವಣ ವಕ್ಷ ಸ್ಥಳದಲ್ಲಿ ಹನುಮಂತನಿಗೆ ಗುದ್ದಿದ್ರೂ ಕೂಡ ಒಂದು ಹೆಜ್ಜೆ ಅಲ್ಲಿಂದ ಕದಲಿಲ್ಲ. ಇಂಥ ಶಕ್ತಿ ಹನುಮಂತನಿಗಿದೆ. ರಾವಣ ಇಂದ್ರಜಿತ್ ಮೊದಲಾದವರು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹನುಮಂತನನ್ನ ಯಾರ್ತಾನೆ ಕೆಡಿಸಿಯ ಯುವಸೇನ ದೇವರು ವಿಚಾರ ತಗೊಂಡ್ರೆ ಅವರ ದೃಷ್ಟಿ ಅವರ ಮುಷ್ಟಿ ಅವರ ಗದೆ ಎಲ್ಲವೂ ಕೂಡ ಭೀಮನ ದೃಷ್ಟಿ ಬಿದ್ದರೆ ಸಾಕು ಎಷ್ಟೋ ದಿನ ಸತ್ತೋಗ್ತಿದ್ರು. ಭೀಮನ ಮುಷ್ಟಿ ಅದಂತೆ ಕೇಳದೆ ಬೇಡ. ಮುಷ್ಟಿ ಯುದ್ಧ ಮಾಡಿ ಎಷ್ಟು ಮಂದಿಯನ್ನ ಸಂಹಾರ ಮಾಡಿದ್ದಾನೆ. ಗದೆ ಇಂಥ ಆಯುಧಗಳು ಇಂಥ ಮುಷ್ಟಿ ಇಂಥ ದೃಷ್ಟಿ ಇದ್ದವರನ್ನ ಯಾವ ಹೆಸರು ತಾನೆ ಕೆಡಿಸಲಿಕ್ಕಾಗ್ತದೆ. ಭೂಮಿಗೆ ಇಳಿದಾಗಲೂ ಭೂಮಿಯಲ್ಲಿ ಬಂದಾಗಲೂ ಮನುಷ್ಯ ಅನ್ನವನ್ನು ತಿಂದಾಗಲೂ ಕೂಡ ಅದರ ಮನಸ್ಸು ಕೆಡಲಿಲ್ಲ. ಪರಮಾತ್ಮನ ವಿರೋಧ ಮಾಡಲಿಲ್ಲ. ಸಾಧಾರಣ ಭೂಸ್ಪರ್ಶ ಆದಾಗ ಮನುಷ್ಯ ಅನ್ನ ತಿಂದಾಗ ಮನಸ್ಸು ಕೆಡ್ತದೆ ದೇವತೆಗಳಿಗೂ ಕೂಡ. ಆದ್ರೆ ವಾಯುದೇವರು ಭೂಸ್ಪರ್ಶದಲ್ಲಿ ಭೂಮಿಗೆ ಅವತಾರ ಮಾಡಿ ಮನುಷ್ಯನ ತಿಂದಾಗಲೂ ಕೂಡ ಅವರ ಮನಸ್ಸು ಕೆಟ್ಟಿ ಪ್ರತ್ಯುತ ಅಸುರರು ಭೀಮನನ್ನು ಕೆಡಿಸೋದಕ್ಕಿಂತ ಭೀಮನೇ ಆ ಕಲಿಯಾಗಿರ್ತಕ್ಕಂಥ ದುರ್ಯೋಧನನ್ನ ಎಷ್ಟು ಪೀಡಿಸಿದ್ದಾನೆ ಎಷ್ಟು ಬಾಧಿಸಿದ್ದಾನೆ. ಬಾಲ್ಯದಿಂದ ಹಿಡ್ಕೊಂಡು ಆ ದುರ್ಯೋಧನನ್ನ ಆಟದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಈಜಾಡುವಾಗ ನದಿ ಹೋದಾಗ ಎಲ್ಲ ಸಂದರ್ಭದಲ್ಲಿ ಕೂಡ ದುರ್ಯೋಧನನ್ನ ಪರಾಜಯಗೊಳಿಸ್ತಾ ಇದ್ದ ನಾನಾ ವಿಧವಾಗಿ ಬಾಧಿಸ್ತಾ ಇತ್ತು. ಹೀಗೆ ಕಲಿಯ ಬಾಧೆ ಭೀಮನ ಮೇಲೆಲ್ಲ ಭೀಮನ ಬಾಧೆನೇ ಕಲಿಯ ಮೇಲೆ ಆ ರೀತಿ ಭೀಮನ ಮೇಲೆ ವಿಶೇಷ ಪ್ರೀತಿಯು ಕೂಡ ಕೃಷ್ಣನಿಗೆ ಇಂಥ ಕೃಷ್ಣನ ಪ್ರೀತಿ ಪಾತ್ರನಾದ ಭೀಮನಿಗೆ ಅವನ ಮೇಲೆ ವಿರೋಧ ಇತ್ಯಾದಿ ಯಾವ ದೋಷಗಳು ಕೂಡ ಶಂಕ ಮಾಡಬಾರ್ದು. ಭೀಮನಿಗಾಗಿಯೇನೇ ಅರ್ಜುನನಿಗೆ ಸಾರಥ್ಯ ಮಾಡಿದ ಕೃಷ್ಣ. ಅರ್ಜುನನಿಗೆ ಸಾರಥ್ಯ ಆದ ಯಾಕೆ ಅಂದ್ರೆ ಅರ್ಜುನನ ಮೇಲೆ ಪ್ರೀತಿ ಅನ್ನೋದಕ್ಕಿಂತ ಭೀಮನ ಮೇಲೆ ಪ್ರೀತಿ. ಅವನು ಭೀಮನ ತಮ್ಮನಾಗಿದ್ದಾನೆ ಅಂತ ಸಾರಥ್ಯ ಮಾಡಿದವು. ಇಷ್ಟು ಕೃಷ್ಣನ ಪ್ರೀತಿ ಪಾತ್ರರಾಗಿದ್ದಾರೆ ಭೀಮಸೇನರು. ಇವರು ಕೂಡ ಗದಾಭ್ಯಾಸ ಮಾಡುವಾಗ ಬಲರಾಮನಷ್ಟೇ ಗದಾಭ್ಯಾಸ ಮಾಡುವಾಗ ಬಲರಾಮನಲ್ಲಿರ್ತಕ್ಕಂಥ ಆ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ರು. ಪರಮಾತ್ಮನನ್ನೇ ಚಿಂತನೆ ಮಾಡಿ ನಮಸ್ಕಾರ ಮಾಡಿ ಇವರು ಗದಾಧ್ಯಯನ ಮಾಡಿದವು. ಬಲರಾಮ ಅಂತಲ್ಲ ಕ್ಷಣಕ್ಕೂ ಕೂಡ ಪರಮಾತ್ಮನಿಗೆ ನಮಸ್ಕಾರ. ಮತ್ತು ಕೃಷ್ಣನ ಸಂಕಲ್ಪವನ್ನ ಚೆನ್ನಾಗಿ ತಿಳಿದು ರೂಪದೀಗೆ ಎಲ್ಲರೂ ಕೂಡ ಮಾನಭಂಗ ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ದಾಗಲೂ ಸೀರೆಗೆ ಕೈ ಹಾಕಿ ಎಳಿತಾ ಇದ್ದಾನೆ ದುಶ್ಯಾಸನ. ಆ ಸಂದರ್ಭದಲ್ಲಿ ಕೂಡ ಭೀಮ ಸುಮ್ಮನೆ ಕೂತ. ಯಾಕೆಂದ್ರೆ ಕೃಷ್ಣನ ಮನಸ್ಸು ಏನಿದೆ ಅಂತ ವಿಚಾರ ಮಾಡ್ತಾನೆ. ಮುಂದೆ ಕುರುಕ್ಷೇತ್ರದಲ್ಲಿ ಶಿಕ್ಷೆ ಕೊಡ್ಲಿ ಅಂತ ಇತ್ತು. ಆದ್ರಿಂದ ಭೀಮ ಕೃಷ್ಣನ ಮನಸ್ಸು ತಿಳ್ಕೊಂಡು ಕೃಷ್ಣನ ಸಂಕಲ್ಪ ತಿಳ್ಕೊಂಡು ನಾನು ಸುಮ್ಮನೆ ಇರಬೇಕು ಅಂತ ಕೃಷ್ಣನ ಸಂಕಲ್ಪ. ಆದ್ರಿಂದ ತಾನು ಪ್ರತಿಭಟನೆ ಮಾಡೋದು ಬೇಡ ಅಂತ ಹೇಳಿ ಭೀಮ ಆವಾಗ್ಲೂ ಸುಮ್ಮನೆ ಇದ್ದ ಅಂತಂದ್ರೆ ಎಷ್ಟು ಹತ್ತಿ ಕೃಷ್ಣನ ಮೇಲೆ ಅದನ್ನೇ ಯೋಚನೆ ಮಾಡಿದ್ರು. ಇಲ್ಲದೆ ಇದ್ರೆ ಹೆಂಡತಿಗೆ ಇಷ್ಟು ಹಿಂಸೆ ಕೊಡುವಾಗ ಬಲಿಷ್ಠರಾದ ಭೀಮ ಸುಮ್ಮನೆ ಇರ್ತಾನೆ. ಸುಮ್ಮನಿದ್ದ ಅಂತಂದ್ರೆ ಅರ್ಥವೇನ? ಕೃಷ್ಣನ ಸಂಕಲ್ಪ ಮುಖ್ಯ ಭೀಮನಿಗೆ. ಕೃಷ್ಣನ ಸಂಕಲ್ಪ ಆವಾಗ ಭೀಮ ಸುಮ್ಮನೆ ಇರಲಿ ಅಂತ ಇತ್ತು. ಇದನ್ನ ತಿಳ್ಕೊಂಡು ಸುಮ್ಮನಿದ್ದವನು ಅಂತಂದ್ರೆ ಇನ್ ಕೃಷ್ಣನ ವಿರೋಧ ಮಾಡ್ತಾನ, ಕೃಷ್ಣನ ಬಗ್ಗೆ ಏನಾದ್ರೂ ಸಮಯ ಬರ್ಲಿಕ್ಕೆ ಸಾಧ್ಯನ ಭೀಮನಿಗೆ? ಈ ರೀತಿ ದ್ರೌಪದಿಗೆ ಮಾನಭಂಗ ಮಾಡುವ ಪ್ರಯತ್ನದಲ್ಲಿದ್ದಾಗಲೂ ಸುಮ್ಮನೆ ಇದ್ದದ್ದಕ್ಕೆ ಬಹಳ ಸಂತೋಷಪಟ್ಟು ಕೃಷ್ಣ ತಾನು ಅಕ್ಷಯ ಅಂಬರ ಕೊಟ್ಟಂತೆ. ಅಕ್ಷಯ ಅಂಬರ ಕೊಟ್ಟದ್ದು ಭೀಮ ಸುಮ್ಮನಿದ್ದಾನಲ್ಲ ನನ್ನ ಸಂಕಲ್ಪ ತಿಳ್ಕೊಂಡು ತನ್ನ ಹೆಂಡತಿಗೆ ದ್ರೋಹ ಮಾಡುವಾಗಲೂ ಕೂಡ ಇದು ಕೃಷ್ಣ ವಿಚಾರ ಮಾಡಿ ನಾನು ಸುಮ್ಮನೆ ಇರಬಾರ್ದು ಅಂತ ಅಸ್ತ್ರ ಕೊಟ್ಟು. ಈಗ ಕೃಷ್ಣ ಮತ್ತು ಭೀಮರಿಗೆ ಅನ್ಯೋನ್ಯ ಸ್ನೇಹ, ಅವರ ಅಂಡರ್ಸ್ಟ್ಯಾಂಡಿಂಗ್ ಈ ರೀತಿ ಇದೆ. ಯಾರು ಭೀಮನನ್ನ ಅವನ ಮನಸ್ಸನ್ನ ಕೆಡಿಸಲಿಕ್ಕೆ ಸಾಧ್ಯ ಕೃಷ್ಣನ ವಿಷಯದಲ್ಲಿ? ಅದರಿಂದ ಹಸರಾವೇಶ ಇಲ್ಲ, ಕಲ್ಯಾವೇಶ ಇಲ್ಲ, ಭೀಮ ಶುದ್ಧ ಅಂತನ್ನೋದನ್ನ ಈಗ ಅನೇಕ ನಿದರ್ಶನಗಳಿಂದ ನಾವು ತಿಳ್ಕೊಳ್ಬಹುದು ಅಂತ. ಸ್ವಯಂವರದಲ್ಲಿ ದ್ರೌಪದಿ ಸ್ವಯಂವರದಲ್ಲಿ ದ್ರೌಪದಿ ಸ್ವಯಂವರ ಸಂದರ್ಭದಲ್ಲಿ ಆ ಬಿಲ್ಲನ್ನು ಎತ್ತಲಿಲ್ಲ, ಆ ಲಕ್ಷ ಪ್ರಯೋಜನ ಮಾಡಲಿಲ್ಲ. ಯಾಕೆ ಯಾಕೆ ಅಂತಂದ್ರೆ, ಕೃಷ್ಣನಿಗೆ ಪ್ರೀತಿ ಆಗ್ಲಿ, ಅರ್ಜುನ ಹೆಸರು ಅದರಿಂದ ಕೃಷ್ಣನಿಗೆ ಪ್ರೀತಿ ಆಗಬೇಕು ಅನ್ನೋ ಉದ್ದೇಶದಿಂದ ಹಾಗ ಮಾಡಿದ.
ಹಲೋ, ಹಲೋ, ನಮಸ್ಕಾರ ಸಂಜಯ್.
ಮೋಹದ ಪ್ರತೀಕ ಹನುಮಂತ, ಲೋಹದ ಪ್ರತೀಕ ದುರ್ಯೋಧನ, ಕ್ರೋಧದ ಪ್ರತೀಕ ದುಶ್ಯಾಸನ, ಕೀಚಕ ಅವನ ಕಾಮದ ಪ್ರತೀಕ, ಮದದ ಪ್ರತೀಕ ಬಕಾಸುರ, ಹೀಗೆ ಅಧಿಷಡ್ವರ್ಗ ಅಂತ ಏನಿದೆ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ. ಕಾಮದ ಪ್ರತೀಕ ಕೀಚಕ ಕಾಮ, ಕ್ರೋಧದ ಪ್ರತೀಕ ದುಶ್ಯಾಸನ, ಕಾಮ ಕ್ರೋಧ ಲೋಭ ಅದಕ್ಕೆ ದುರ್ಯೋಧನ, ಮೋಹ ಮಣಿಮಂತ, ಮೋಹ ಮದ ಬಕಾಸುರ, ಮಾತ್ಸರ್ಯ ಜರಾಸಂಧ. ಇವರೆಲ್ಲ ಎಲ್ಲರನ್ನೂ ಕೂಡ ಭೀಮ ವಧೆ ಮಾಡಿದ್ದಾನೆ. ಆದ್ರಿಂದ ಅವನು ಕಾಮಾದಿ ಅರಿಷಬರ್ಗ ಇಲ್ಲದವನು ಅಂತನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ಅದರಿಂದ ಭೀಮನಲ್ಲಿ ಕಾಮಾದಿ ಅರಿಷಬರ್ಗ ಇಲ್ಲ ಅಂತಂದ್ರೆ ಎಷ್ಟು ಶುದ್ಧ, ಯಾರಿತ್ತು ಅಂದ್ರೆ ಅವರೇ ಶುದ್ಧರು, ಅದೆಲ್ಲ ಇಲ್ಲ ಅನ್ನೋದು ಆ ಮಹಾಭಾರತದಲ್ಲಿ ಅವ್ರನ್ನ ವಧೆ ಮಾಡಿದ್ರಿಂದಲೇ ಗೊತ್ತಾಗ್ತದೆ. ಇನ್ನು ಮಧ್ವಾಚಾರ್ಯರ ವಿಷಯಕ್ಕೆ ಬಂದ್ರೆ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದು ವೇದವ್ಯಾಸ ದೇವರಿಗೆ ಎಷ್ಟು ಪ್ರೀತಿ ಉಂಟು ಮಾಡಿದ್ದಾರೆ, ಉಪನಿಷತ್ ಭಾಷ್ಯ ಬರೆದು ಲಕ್ಷ್ಮೀದೇವಿಯ ಪ್ರೀತಿಯನ್ನು ಗಳಿಸಿದ್ದಾರೆ. ಈಗ ನಾರಾಯಣನ ಸೇವೆ ಸೂತ್ರ ಭಾಷ್ಯ, ಲಕ್ಷ್ಮೀದೇವಿಯ ಸೇವೆ ಉಪನಿಷತ್ ಭಾಷ್ಯ, ಯಾಕೆ ಉಪನಿಷತ್ತಿಗೆ ಅಭಿಮಾನಿ ಲಕ್ಷ್ಮೀದೇವಿ, ಸೂತ್ರ ರಚನೆ ಮಾಡಿದವರು ವ್ಯಾಸರು. ಈ ರೀತಿ ಅವರಿಬ್ಬರ ಪ್ರೀತಿಯನ್ನು ಸಂಪಾದನೆ ಮಾಡಿದವರಿಗೆ ಯಾರು ಯಾವ ಹೆಸರು ಅವರ ಮನಸ್ಸಿಗೆ ಕರೆಸಲಿಕ್ಕೆ ಸಾಧ್ಯ. ವೇದ ಪ್ರತಿಪಾದ್ಯರಾಗಿದ್ದಾರೆ ಇವರೇನಾದ್ರೂ ಅಶುದ್ಧರಾಗಿದ್ದರೆ ಅಪೌರುಷೇಯವಾದ ಶುದ್ಧ ವೇದ ಇವರನ್ನ ಪ್ರತಿಪಾದನೆ ಮಾಡುತ್ತದ. ಮಾತರಿಶ್ವ ಅಂತನ ಶಬ್ದಗಳು ಮಧ್ವಾಚಾರ್ಯರಲ್ಲಿ ಪ್ರಯೋಗ ಇದೆ. ಅನೇಕ ವೇದ ಮಂತ್ರಗಳು ಇದೀವನ ಪ್ರದಿವೋ ಮಧ್ವ ಆದವೇ ಗುಹಾಸಂತಂ ಮಾತರಿಶ್ವ ಮತಾಯತಿ ಇಲ್ಲಿ ಮಧ್ಯ ಶಬ್ದ ಇದೆ, ಮಾತರೇಶ್ವರ ಅನ್ನೋ ಶಬ್ದ ಇದೆ. ಈ ರುದ್ರಾದ ದೇವತೆಗಳು ಇವರಿಂದ ಪಂಡಿತರಾದರು ಅಂತ ಈಶಾನ ದಶವೇ ಪ್ರಾಕೃತ ಸೂರಯ ಆಗಿದೆ. ತೃತೀಯ ನಶ ವೃಷಭಸ್ಥ ದೇಹಸೆ ದಶ ಪ್ರಮತಂ ಜನಯಂತ ಯೂಷಾಣ ವೃಷ ಪ್ರಮತಿ ಅನ್ನೋ ಶಬ್ದ ಬಂದಿದೆ. ವಿದ್ವಾನ್ ಮಧ್ಯ ವಿದ್ಯಾಭಾರಾದೃಶೇಖಂ ಅಲ್ಲಿ ಮಧ್ಯ ಶಬ್ದ. ಹೀಗೆ ವೇದ ವಾಕ್ಯದಲ್ಲಿ ವೇದದಲ್ಲಿ ಪ್ರತಿಪಾದ್ಯರಾಗಿದ್ದಾರೆ. ಮಧ್ವಾಚಾರ್ಯರು ಉಡುಪಿಯಲ್ಲಿದ್ದಾರೆ ಅಂತ ಹೇಳಿ ದ್ವಾರಕ್ಕೆ ಎಂದ ಕೃಷ್ಣ ದ್ವಾರಾವತಿಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದ. ದ್ವಾರಾವತಿಯಿಂದ ಇಲ್ಲಿಗೆ ಬಂದ ಇವರಿದ್ದಲ್ಲಿಗೆ ಭಗವಂತ ಬರ್ತಾ ಇರ್ತಾನೆ. ಅಂದಮೇಲೆ ಹಸಿರು ಬರ್ಲಿಕ್ಕೆ ಸಾಧ್ಯನಾ? ಎಲ್ಲೆಲ್ಲಿ ವಾಯುದೇವರು ಇರ್ತಾರೆ ಅಲ್ಲಿ ಪರಮಾತ್ಮ ಹುಡುಕೊಂಡು ಬರ್ತಾನೆ. ಮಧ್ವಾಚಾರ್ಯರನ್ನು ಹುಡುಕೊಂಡು ಜನ ಬಂದಂತೆ ಮಧ್ವಾಚಾರ್ಯರನ್ನು ಹುಡುಕೊಂಡು ದ್ವಾರಕೆಯಿಂದ ಕೃಷ್ಣ ಬಂದ. ಆ ಕೃಷ್ಣವನ್ನ ಇವರು ಪ್ರತಿಷ್ಠೆ ಮಾಡಿದ್ರು, ಪೂಜೆಗೆ ವ್ಯವಸ್ಥೆ ಮಾಡಿದ್ರು. ಇಷ್ಟು ಅವರಿಬ್ಬರ ಅನ್ಯನ್ಯ ಸಂಬಂಧ. ಸತ್ಯಂದ ಮೃತ್ಯುಚ್ಚ ಉಳ್ಳಂತವರು ಮತ್ತು ಶಾಂತಿ ಮಂತ್ರ ನೋಡಿದ್ರೆ ಪ್ರತಿಯೊಬ್ಬರು ಗ್ರಂಥಾರಂಭದಲ್ಲಿ ಪಠನ ಮಾಡತಕ್ಕಂತ ಶಾಂತಿ ಮಂತ್ರ ನೋಡಿ ಅಲ್ಲೇನಿದೆ. ನಮಸ್ತೆ ವಾಯುತ್ತಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಹೇ ವಾಯು ನಮಸ್ತೆ, ನಿಮಗೆ ನಮಸ್ಕಾರ. ನೀವು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ನೀವು ಪ್ರತ್ಯಕ್ಷ ಬ್ರಹ್ಮರಾಗಿದ್ದೀರಿ. ಅಂದ್ರರ್ಥ ಶ್ರೀಕೃಷ್ಣನ ಸನ್ನಿಧಾನಕ್ಕೆ ವಿಶೇಷ ಪಾತ್ರ. ಯಾವಾಗಲೂ ಕೃಷ್ಣನ ಸನ್ನಿಧಾನ ಉಳ್ಳವರು ಅಂತ ಅರ್ಥ ಪ್ರತ್ಯಕ್ಷ ಬ್ರಹ್ಮ. ಐಕ್ಯ ಹೇಳೋ ಉದ್ದೇಶಿದ್ರೆ ತ್ವಮೇವ ಬ್ರಹ್ಮಾಸಿ ಸಾಕು, ನೀನೇ ಬ್ರಹ್ಮ ಅಂತ ಹೇಳ್ಬೋದಾಗಿತ್ತು. ನೀನೇ ಬ್ರಹ್ಮ ಅಂತ ಹೇಳದೇನೆ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ಹೇಳಿದ್ರಿಂದ ಪ್ರತ್ಯಕ್ಷ ಬ್ರಹ್ಮ ಅಂದ್ರೆ ನಾವು ದೇವರ ದರ್ಶನ ಮಾಡಿದ್ವಿ ಅಂತೀವಿ. ದೇವರನ್ನ ಪ್ರತಿಮೆ ನೋಡಿದ್ರೆ ಸಾಕು ದೇವರ ದರ್ಶನ ಆಯ್ತು. ತಿರುಪತಿ ಹೋಗಿದ್ವಿ ದೇವರ ದರ್ಶನ ಆಯ್ತು. ಏನು ದೇವರ ದರ್ಶನ ಅಂದ್ರೆ ದೇವರ ಪ್ರತಿಮೆಯನ್ನು ದರ್ಶನ ಮಾಡಿ ಬಂದದ್ದು. ಹಾಗೆ ವಾಯುದೇವರು ಅವರು ಪ್ರತ್ಯಕ್ಷ ಬ್ರಹ್ಮ ಅಂದ್ರೆ ಪ್ರತಿಮೆ ಅಂತ ಅರ್ಥ. ಬ್ರಹ್ಮ ಪ್ರತ್ಯಕ್ಷನಾಗೋದು ಬ್ರಹ್ಮನ ದರ್ಶನ ಆಗೋದು ಅಂದ್ರೆ ಪ್ರತಿಮೆ ನೋಡೋದು ಅಂತ ಅರ್ಥ. ಅದರಿಂದ ಸ್ಪಷ್ಟವಾಗಿ ತ್ವಮೇವ ಪ್ರತ್ಯಕ್ಷ ಬ್ರಹ್ಮಾಸಿ ಅಂತ ಹೇಳಿ ವಾಯುದೇವರನ್ನ ನೀವು ಪ್ರತಿಮೆ ಅಂತ ಆ ಶಾಂತಿ ನಂತರ ವಾಯುದೇವರನ್ನೇ ಪ್ರತಿಮೆ ಅಂತ ಹೇಳಿದ್ರು. ಅಂದ್ರೆ ಕೃಷ್ಣನ ಸನ್ನಿಧಾನ ಇದ್ರೆ ಅದು ಪ್ರತಿಮೆ, ಕೃಷ್ಣನ ಸನ್ನಿಧಾನ ಇರುವಾಗ ಕಲಿಯ ಸನ್ನಿಧಾನ ಹೇಗೆ ಬರ್ತದೆ? ಅದರಿಂದ ಕಲಿಯ ಆವೇಶ ಇಲ್ಲ ಅನ್ನೋದು ಇದರಿಂದ ಅರ್ಥ ಆಗ್ತದೆ. ಶಾಂತಿ ಮಂತ್ರದಿಂದಲೂ ಕೂಡ ವಾಯುದೇವರ ಶುಕ್ಲತ್ವವನ್ನು ತಿಳ್ಕೊಳ್ಬಹುದು, ವೇದ ಮಂತ್ರಗಳಿಂದ ತಿಳ್ಕೊಳ್ಬಹುದು. ಅವರ ಭೀಮಾವತಾರದಲ್ಲಿ ಜ್ಞಾನಕ್ರೋಧಾದಿ ಪ್ರತೀಕರನ್ನ ಅವರು ಸಂಹಾರ ಮಾಡಿದ್ರಿಂದಲೂ ತಿಳ್ಕೊಳ್ಬಹುದು. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನಿಂತುಕೊಂಡು ಯಾವಾಗಲೂ 21,600 ಕ್ಷಣ ಕ್ಷಣಕ್ಕೂ ದಿವಸಕ್ಕೆ 21,600 ಜಪ ಮಾಡ್ತಿರ್ತಾರೆ, ಒಂದು ಕ್ಷಣವೂ ಕೂಡ ತಪ್ಪದು. ಅಂದಮೇಲೆ ವಾಯುದೇವರಿಗೆ ಕಲ್ಯಾವೇಶ ಇದೆ, ಅವರು ಅಶುದ್ಧರಾಗಿದ್ದಾರೆ ಅಂದ್ರೆ ಆಮೇಲೆ ಅವ್ರು ಜಪ ಮಾಡೋದಿಲ್ಲ ಅಂತ ಅರ್ಥ. ಅವ್ರು ಜಪ ಮಾಡೋದಿಲ್ಲ ಅಂತಂದ್ರೆ ನಮ್ಮ ಬದುಕಿಲ್ಲ ಅಂತ ಅರ್ಥ. ಅದರಿಂದ ನಾವು ಬದುಕಿದ್ದೀವಿ ಅಂತಂದ್ರೆ ವಾಯುದೇವರು ಸದಾ ಜಪ ಮಾಡ್ತಿದ್ದಾರೆ. ಜಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಲ್ಲಿ ಕಲ್ಯಾವೇಶ ಇಲ್ಲ ಅಂತ ಅರ್ಥ. ಹೀಗೆ ನಮ್ಮ ನಮ್ಮ ಶ್ವಾಸೋಚ್ಛ್ವಾಸದಿಂದಲೇನೆ ನಮ್ಮ ಬದುಕಿನಿಂದಲೇನೆ ವಾಯುದೇವರ ಶುಕ್ಲತ್ವವನ್ನ ನಾವು ತಿಳ್ಕೊಳ್ಬಹುದು. ಪುರಾಣ ವೇದ ತನಕ ಹೋಗಬೇಕಾಗಿಲ್ಲ, ನಮ್ಮ ಜೀವನವೇ ವಾಯುದೇವರ ಶುಕ್ಲತ್ವವನ್ನ ಸಮರ್ಥನೆ ಮಾಡಿ ತೋರಿಸ್ತಾ ಇದೆ. ಇನ್ನು 5 ಉಪನಿಷತ್ತು ಕಲವಕಾರ, ಚಾಂದೋಗ್ಯ, ಐತರೇಯ, ಬೃಹದಾರಣ್ಯಕ, ಷಟ್ ಪ್ರಶ್ನ, ಹೀಗೆ 5 ಉಪನಿಷತ್ತುಗಳಲ್ಲಿ ವಾಯುದೇವರ ಮಹಿಮೆ ಬಂದಿದೆ. ಅದರಲ್ಲಿ ಒಂದೇ ಥರದ್ದು ಬಂದಿದೆ. ಮೊದಲು ತಲವಕಾರ ಉಪನಿಷತ್ತಿನಲ್ಲಿ ನೋಡಿದ್ರೆ ಒಮ್ಮೆ ದೇವದಾನವರು ಗೆದ್ದಾದಾಗ ದೇವತೆಗಳು ಗೆದ್ದರಂತ, ಇಂದ್ರಾದಿಗಳು ಗೆದ್ದಾಗ ನಾವೇ ಗೆದ್ವಿ ನಾವೇ ಗೆದ್ವಿ ಅಂತ ಅಹಂಕಾರ ಪಟ್ಟ. ಆಗ ಭಗವಂತ ಅವರ ಅಹಂಕಾರ ಶಮನಗೊಳಿಸಬೇಕು ಅಂತ ಅಲ್ಲಿ ಯಕ್ಷ ರೂಪದಿಂದ ಭಗವಂತ ಪ್ರಾದುರ್ಭೂತನಾದ. ಇದು ಯಾವುದು ಯಕ್ಷ ಪರೀಕ್ಷೆ ಮಾಡೋಣ ಅಂತ ಒಬ್ಬೊಬ್ಬ ದೇವತೆಗಳು ಬಂದು ಬಂದು ಆ ಯಕ್ಷನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಬಂದ್ರು. ನೀ ಯಾರು ಅಂತ ಕೇಳ್ತಾನೆ ಯಕ್ಷ ಅದು ಬಂದ ದೇವತೆಗಳನ್ನ. ನಾನು ಇಂತಿಂತವ್ರು ಇಂತಿಂತವ್ರು ಅಂತ ಅಗ್ನಿ ಅಂತ ಹೇಳ್ಕೊಂಡು, ಅಗ್ನಿದೇವ ನೀವು ಶಕ್ತಿ ಏನು ಅಂದ್ರೆ ನಾನು ಜಗತ್ತನ್ನೇ ಸುಡಬಲ್ಲೆ. ಹೆಚ್ಚು ಹೇಳಿದೆ ಜಗತ್ ಸುಡೋದು ಬೇಡ, ಮೊದಲೊಂದು ಈ ಹುಲ್ ಕಡ್ಡಿ ಸುಡು ಅಂತ ಒಂದು ಕಡ್ಡಿ ಇಟ್ಟ, ಅದನ್ನು ಸುಡ್ಲಿಕ್ಕೆ ಆಗ್ಲಿ. ನಾಸಿಕ್ಯ ವಾಯು ಬಂದ, ಅವನಿಗೂ ಹಾರಿಸ್ಲಿಕ್ಕೆ ಆಗ್ಲಿಲ್ಲ. ಅದನ್ನ ಗಾಳಿ ರೂಪದಿಂದ ಬಂದು ಹಾರಿಸ್ಲಿಕ್ಕೆ ಆಗ್ಲಿಲ್ಲ. ಈಗ ಒಂದು ತೃಣವನ್ನೇ ಹೆಚ್ಚ ರೂಪಿಯಾದ ಬಂದಂತಹ ಪರಮಾತ್ಮ ಇಟ್ಟು ಎಲ್ಲ ದೇವರನ್ನ ತೃಣಪ್ರಾಯರನ್ನಾಗಿ ಮಾಡಿ. ಅಂದ್ರೆ ನೀವೇನ್ ಗೆಲ್ತೀರಿ, ನಿಮ್ಗೆ ನಮ್ ನಮ್ದೇ ಜಯ ಅಂತ ಯಾಕೆ ಅಹಂಕಾರ ಕೊಡ್ತೀರಿ? ಈ ಒಂದು ಹುಲ್ ಕಡ್ಡಿ ಅಲ್ಲಾಡಿಸ್ಲಿಕ್ಕೆ ಆಗ್ಲಿಲ್ಲ, ಹುಲ್ ಕಡ್ಡಿ ಸುಡ್ಲಿಕ್ಕೆ ಆಗ್ಲಿಲ್ಲ ಅಂತ ತೋರಿಸಿ. ಆಮೇಲೆ ಇಂದ್ರ ಬಂದಾಗ ಯಕ್ಷ ತಿರೋಧಾನ ಆಗ್ತಾನೆ. ಆವಾಗ ಪಾರ್ವತಿ ದೇವಿ ಇಂದ್ರನಿಗೆ ಎಲ್ಲ ಉಪದೇಶ ಸಾಕ್ಷಾತ ಬಂದಂತಹ ಯಕ್ಷ ಸಾಕ್ಷಾತ ಪರಮಾತ್ಮ, ಅವನಿಂದಲೇನೆ ನಿಮಗೆ ಜಯ ಬಂದದ್ದು. ನಾವು ಗೆದ್ದೇವೆ ಅಂತ ಅಹಂಕಾರ ಪಟ್ಟದ್ದಕ್ಕೆ ನಿಮಗೇನೂ ಸಾಮರ್ಥ್ಯವಿಲ್ಲ ಅಂತ ಒಂದು ಹುಲ್ಲುಗಡ್ಡೆಯಿಂದ ತೋರಿಸಿದ ಪರಮಾತ್ಮ. ನೀವ್ಯಾರು ಅಹಂಕಾರ ಪಡಬೇಡಿ, ಪರಮಾತ್ಮನಂದರೆ ಆದದ್ದು ಅಂತ ಆ ಪಾರ್ವತಿ ದೇವಿ ಆ ಇಂದ್ರಾದಿಗಳಿಗೆ ಬಂದ ಅಹಂಕಾರವನ್ನ ಇಂದ್ರನಿಗೆ ಉಪದೇಶ ಮಾಡುವುದರ ಮೂಲಕ ಎಲ್ರಿಗೂ ಬಂದ ಅಹಂಕಾರವನ್ನ ಶ್ರವಣಗೊಳಿಸಿದ್ದು. ಆ ಕೆಸರನ್ನ ತೊಳೆದು ತಾಯಿ ಹೇಗೆ ಮಕ್ಕಳ ಮೈ ಕೊಳೆಯನ್ನ ತೊಳಿತಾಳೆ, ಅದರಂತೆ ಪಾರ್ವತಿ ದೇವಿ ಇವರ ಮನಸ್ಸಿನ ಕೊಳೆಯನ್ನ ಅಹಂಕಾರವನ್ನ ತೊಡೆದು ಭಗವಂತನೇ ಆ ಜಯ ಗಳಿಸಿದ್ದು, ಪರಮಾತ್ಮ ಇದ್ದೇ ನಮಗೆ ಜಯ ಬಂದದ್ದು ಅಂತ ತಿಳಿಸಿದ್ದು ಅಂತ ಒಂದು ಕಥೆ ಬರ್ತದೆ. ಈ ಸಂದರ್ಭದಲ್ಲಿ ಅಲ್ಲಿ ಎಲ್ರಿಗೂ ಕೂಡ ಅಸುರಾವೇಶ ಆಗಿತ್ತು, ಅಹಂಕಾರ ಬಂದಿತ್ತು. ಯಾರು ಅದಕ್ಕೆ ಒಳಗಾಗಿದ್ದಿಲ್ಲ ಅಂತಂದ್ರೆ ಬ್ರಹ್ಮ, ವಾಯು, ಶೇಷ ಇವರೆಲ್ಲ ಗರ್ವಪಟ್ಟಿದ್ದಿಲ್ಲ ಆವಾಗ. ಶೇಷ, ಗರುಡ, ಶಿವ. ಆದ್ರೆ ಗರುಡ ಶೇಷರು ಇದ್ರದ್ದು ಹೊರಗಿನಿಂದ ಅಹಂಕಾರ ಪಟ್ಟು ತಡೆದೇ ಇದ್ರು ಕೂಡ ಆ ದೇವತೆಗಳ ಮನಸ್ಸಿಗೆ ನಿಯಾಮಕರಾಗಿದ್ದಾರೆ, ಅವರಲ್ಲಿ ಅಹಂಕಾರ ಪಟ್ಟರು, ಅವರಲ್ಲಿ ಕೂಡ ಅಸುರಾವೇಶ ಆಗಿತ್ತು ಅಂತಲೇ ಅರ್ಥ. ವಾಯುದೇವರಿಗೆ ಮತ್ತು ಬ್ರಹ್ಮದೇವರಿಗೆ ಆ ಗರ್ವನೂ ಇದ್ದಿಲ್ಲ, ಅಸುರಾವೇಶನೂ ಇದ್ದಿಲ್ಲ. ಈ ಪ್ರಕಾರ ಎಲ್ಲಾ ದೇವತೆಗಳು ಗರ್ವಪಟ್ಟು, ಶಿವ ಹೊರಗಿನಿಂದ ಗರ್ವ ಪಡೆದೇ ಇದ್ರು ಕೂಡ ಮನೋಭಿಮಾನಿಗಳಾಗಿ ಎಲ್ಲರ ಮನಸ್ಸಿನ ಒಳಗಿರೋದ್ರಿಂದ ಅವರಿಗೆ ಗರ್ವಪಟ್ಟರು ಅಂತಂದ್ರೆ ಅದನ್ನು ತಗಲಿಕ್ಕೆ ಆಗಲಿಲ್ಲ ಶಿವನಿಗೆ, ಅವನಿಗೆ ಅಸುರಾವೇಶ ಆಯ್ತು. ಈಗ ಎಲ್ಲ ದೇವತೆಗಳಿಗೂ ಆಯ್ತು, ಮನಸ್ಸಿನ ಒಳಗೆ ನೆಲೆಸಿದ್ದಂತ ಗರುಡ ಶೇಷರುದ್ರಿಗೂ ಆಯ್ತು. ಆಗ ಆಗ ಅಸುರಾವೇಶಕ್ಕೆ ಆಗ ಒಳಗಾಗದೇ ಇದ್ದವರು ಅಂತಂದ್ರೆ ಬ್ರಹ್ಮವಾಯುಗಳು, ಪರಶಕ್ತಿ ಭಾರತೀಯರು ಕೂಡ ಅದವರು ಅಂತ ಶಕ್ತಿ. ಈ ಪ್ರಕಾರ ಆ ಯಕ್ಷ ಪ್ರಸಂಗದಿಂದ ತೀರ್ಮಾನ ಆಗ್ತದೆ ವಾಯುದೇವರಿಗೆ ಆವಾಗ ಅಸುರಾವೇಶ ಆಗಿದ್ದಿಲ್ಲ ಅಂತ ನಾವು. ಹೀಗೆ ಇದು ಫಲವತ್ತಾರು ಉಪನಿಷತ್ತಿನಲ್ಲಿ ಬಂದಿರತಕ್ಕಂಥದ್ದು. ಇನ್ನು ಇನ್ನೊಂದು ಪ್ರಕರಣ, ಎಲ್ಲ ದೇವತೆಗಳು ನಾನ್ ದೊಡ್ಡವರು ನಾನ್ ದೊಡ್ಡವನು ಅಂತ ಕಾಪಾಡ್ಕೊಳ್ತಾ ಇದ್ರಂತೆ. ಆಗ ಬ್ರಹ್ಮದೇವರು ಅವರಿಗೊಂದು ಪರೀಕ್ಷೆ ಕೊಟ್ಟರು, ದೇಹವನ್ನ ಯಾರು ಬಿಟ್ಟು ಹೋದಾಗ ದೇಹ ಬೀಳ್ತದೋ, ಯಾರು ಪ್ರವೇಶ ಮಾಡಿದಾಗಷ್ಟೇ ದೇಹ ಹೇಳ್ತದೋ ಅವರು ದೊಡ್ಡವರು ಅಂತ ಬ್ರಹ್ಮದೇವರು ಹೇಳ್ತಾರೆ. ಆಗ ಒಬ್ಬೊಬ್ಬರೇ ದೇವತೆಗಳು ದೇಹವನ್ನ ಬಿಡ್ಲಿಕ್ಕೆ ಶುರು ಮಾಡಿದ್ರು. ಸೂರ್ಯ ಬಿಟ್ಟು ಹೋದ, ದೇಹ ಏನೂ ಬೀಳಲಿಲ್ಲ, ಕಣ್ಣು ಕುರುಡಾಯ್ತು ಅಷ್ಟೇ, ಕಣ್ಣು ಕಾಣಿಸಲಿಲ್ಲ. ಚಂದ್ರ ಬಿಟ್ಟು ಹೋದ, ಕಿವಿ ಕೇಳಿಸಲಿಲ್ಲ, ದೇಹ ಏನೂ ಬೀಳಲಿಲ್ಲ. ಹೀಗೆ ಒಬ್ಬೊಬ್ರೇ ಒಬ್ಬೊಬ್ರೆ ಜಯಂತ ಬಿಟ್ಟು ಹೋದ, ಕಣ್ಣು ನಡಿಲಿಕ್ಕೆ ಆಗಲಿಲ್ಲ ಅಷ್ಟೇ, ಕುಂಟ ಅದು. ಈ ರೀತಿ ದೇವತೆಗಳೆಲ್ಲ ಬಿಟ್ಟು ಹೋದಾಗ ದೇಹ ಬೀಳಲಿಲ್ಲ, ಕೊನೆಗೆ ವಾಯುದೇವರು ಬಿಟ್ಟು ಹೋದಾಗ ದೇಹ ಬಿದ್ದು ಬಿಡ್ತು. ಆದ್ರೂ ಇನ್ನೂ ಪರೀಕ್ಷೆ ಮಾಡೋಣ ಅಂತ ಉಳಿದವರೆಲ್ಲ ದೇಹದಲ್ಲಿ ಪ್ರವೇಶ ಮಾಡಿದ್ರು, ದೇಹ ಹೇಳಲಿಲ್ಲ. ವಾಯುದೇವರು ಪ್ರವೇಶ ಮಾಡಿದಾಗ ದೇಹಕ್ಕೆ ಉತ್ಥಾನ ಆಯ್ತು. ಆಮೇಲೆ ಕಣ್ಣು ಎಲ್ಲ ಕಾಣಿಸ್ಲಿಕ್ಕೆ ಶುರು ಮಾಡಿತ್ತು. ಕೇವಲ ವಾಯುದೇವರನ್ನ ಹೊರಗೆ ಬಿಟ್ಟು ಕೇವಲ ಸೂರ್ಯ ಪ್ರವೇಶ ಮಾಡಿದಾಗ ಕಣ್ಣೇನು ಕಾಣಿಸಲಿಲ್ಲ, ಅವರಿದ್ದರಷ್ಟೇನೆ ದೇಹದಲ್ಲಿ. ಆದ್ರೆ ವಾಯುದೇವರು ಪ್ರವೇಶ ಮಾಡಿದಾಗ ದೇಹವೂ ಇದ್ದಿತ್ತು, ಕಣ್ಣು ಕಿವಿ ಎಲ್ಲ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿತ್ತು. ಆಮೇಲೆ ಅವರನ್ನೆಲ್ಲ ಬಿಟ್ಟು ವಾಯುದೇವರು ಮಾತ್ರ ಬಂದರು. ವಾಯುದೇವರು ಹೊರಗೆ ಬಂದಾಗ ಅವ್ರಿಗೆ ಇರ್ಲಿಕ್ಕೂ ಸಾಧ್ಯ ಆಗಿಲ್ಲ, ಅವರು ಬಲಾತ್ಕಾರವಾಗಿ ಹೊರಗೆ ಬರಬೇಕಾಯ್ತು. ಹೀಗೆ ಎಲ್ಲ ಪರೀಕ್ಷೆ ನಡೆದು ದೇಹದಲ್ಲಿ ವಾಯುದೇವರು ಇದ್ರೆ ಮಾತ್ರ ಉಳಿದ ದೇವತೆಗಳಿಗೆ ಇರ್ಲಿಕ್ಕೆ ಸಾಧ್ಯ. ವಾಯುದೇವರು ಇಲ್ಲದೇ ಇದ್ರೆ ಯಾವ ದೇವತೆಗಳು ದೇಹದಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. ಮತ್ತೆ ಯಾವ ದೇವತೆಗಳು ಬಿಟ್ಟು ಹೋದ್ರು ಕೂಡ ದೇಹ ಬದುಕಿರ್ತದೆ, ವಾಯುದೇವರು ಬಿಟ್ಟು ಹೋದಾಗ ಮಾತ್ರ ದೇಹ ಪಾತ. ವಾಯುದೇವರು ಪ್ರವೇಶ ಮಾಡಿದ್ರೆ ದೇಹ ಉತ್ಥಾನ ಆಯ್ತು, ಯಾವ ದೇವತೆಗಳು ಬರಲಿಲ್ಲ, ಬೇಡ. ವಾಯುದೇವರು ಪ್ರವೇಶ ಮಾಡಿದ ಕೂಡಲೇ ದೇಹ ಉತ್ಥಾನ ಆಯ್ತು. ಹೀಗೆ ಪರೀಕ್ಷೆ ಆಗಿ ವಾಯುದೇವರೇ ಉತ್ತಮರು ಅಂತ ತೀರ್ಮಾನ ಆಯ್ತು. ಅದರಿಂದಲೇ ವಾಯುದೇವರಿಗೆ ಅವರು ಹೇಳಿ ಎಲ್ಲರೂ ಕೂಡ ಭೋಜನ ಮಾಡುವಾಗ ಅಮೃತ ಉಪಸ್ಥರ ನಮಸಿ, ಆಮೇಲೆ ಕೊನೆಗೆ ಅಮೃತಾಪಿತ ನಮಸಿ ಅಂತ ವಾಯುದೇವರಿಗೆ ಅವರಿಗೆ ವಾಯುದೇವರಿಗೆ ವಸ್ತ್ರ ಅನ್ನ ಎಲ್ಲ ಸಮರ್ಪಣೆ ಮಾಡೋದು ಅಂತ ಪ್ರಾಣಾದಿ ಆಹುತಿ ಪ್ರಾಣಾಯಸ್ವಾಹ ಎಲ್ಲ ವಾಯುದೇವರಿಗೆ ಗೌರವ ಸೂಚಿಸೋದು. ಪ್ರತಿಯೊಬ್ಬರು ಕೂಡ ಇವತ್ತು ಅದನ್ನ ಮಾಡ್ತಾ ಇದ್ದಾರೆ. ಇದರಿಂದ ವಾಯುದೇವರಿಗೆ ಅಸುರಾವೇಶ ಇಲ್ಲ, ಅವರೇ ಸರ್ವೋತ್ತಮರು ಅಂತ ತೀರ್ಮಾನ ಆಗಿದೆ. ಇದು ಐದರಿಂದ ಚಾಂದೋಗ್ಯ ಷಟ್ಪ್ರಶ್ನ ಇಲ್ಲೆಲ್ಲ ಈ ವಿಚಾರ ಬರ್ತದೆ. ಪ್ರತಿಯೊಂದು ದೇಹದಲ್ಲಿ ಮುಖ್ಯ ಪ್ರಾಣದೇವ ಅನ್ನುವಂತ ಹಂಸ ಮಂತ್ರ ಜಪ ಅದಂತೂ ಅಂತ ಉಂಟು. ಇಷ್ಟು ಮುಖ್ಯಪ್ಪನ ದೇವರ, ಭೀಮಸೇನ ದೇವರ ಮತ್ತು ಮಧ್ವಾಚಾರ್ಯರ ವಿಚಾರದಲ್ಲಿ ಅವರು ಹೇಗೆ ಶುಕ್ಲರು ಅಂತ ಅದನ್ನು ತೋರಿಸಿದ್ರು. ಮಧ್ವಾಚಾರ್ಯರು ಎಲ್ಲಾ ದುರ್ಮತಗಳನ್ನ ಖಂಡನೆ ಮಾಡಿದ್ದಾರೆ. ದುರ್ಮತಗಳನ್ನ ಖಂಡನೆ ಮಾಡಿದ್ರು ಅಂತಂದ್ರೆ ಅಸುರ ಆವೇಶ ಇತ್ತು ಅಂದ್ರೆ ಇವರು ದುರ್ಮತ ಪ್ರವರ್ತಕರೇ ಆಗ್ತಿದ್ರು, ಖಂಡನೆ ಯಾಕೆ ಮಾಡ್ತಿದ್ರು. ಭೀಮಸೇನ ದೇವರು ಹನುಮಂತ ಏಕಾಕಿಯಾಗಿ ರಾಕ್ಷಸಪುರ ಪ್ರವೇಶ ಮಾಡಬೇಕಾದ್ರೆ ಎಷ್ಟು ಧೈರ್ಯ, ರಾಕ್ಷಸ ವಿಸ್ತರಿಸಿದ ಅವರ ಆಕ್ರಮಣ ಆಗ್ತದೆ ಅಂತಾದ್ರೆ ಆ ಧೈರ್ಯದಿಂದ ಹೋಗ್ತಿದ್ನಲ್ಲ ಲಂಕಾಪಟ್ಟಕ್ಕೆ. ಇದರಿಂದ ಹಸುರ ಆವೇಶ ಇಲ್ಲವೇ ಇಲ್ಲ, ಹಸುರರು ಯಾರು ಏನೋ ಮಾಡಲಾರರು ಅನ್ನೋ ಧೈರ್ಯದಿಂದಲೇ ಹೋಗಿದ್ದ. ಈ ಪ್ರಕಾರ ಲಕ್ಷ್ಮೀ ದೇವಿ ಅವತಾರ ಮೂಲ ರೂಪದಲ್ಲಿ ಶುದ್ಧರು, ವಾಯುದೇವರು ಮೂಲ ರೂಪ ಮತ್ತು ಅವತಾರ ರೂಪದಲ್ಲಿ ಶುದ್ಧರು. ಇದು ವೇದ, ನಮ್ಮ ಜೀವನ, ಇದೆಲ್ಲ ಯುಕ್ತಿಗಳು ಸಾಕಷ್ಟು ಇದೆ ಅಂತ ತೋರಿಸಿ ಉಳಿದ ದೇವತೆಗಳಲ್ಲಿ ಈ ರೀತಿ ಆಗಿಲ್ಲ. ಅವರು ಆಗಿಂದಾಗ್ಗೆ ಸ್ವಲ್ಪ ಅಸುರಾವೇಶಕ್ಕೆ ಒಳಗೆ ಆಗಿದ್ದಾರೆ, ಅದನ್ನು ತೋರಿಸ್ತಾರೆ. ಆವಾಗ ವಾಯುದೇವರ ಮಹಿಮೆ ಏನು ಅಂತ ಅನ್ನೋದು ಇರು ಹಾಕ್ತದೆ. ಅದಕ್ಕೆ ಉದಾಹರಣೆ ಗರುಡ ದೇವರು. ಗರುಡ ಒಂದ್ಸಲ ಪರಮಾತ್ಮನನ್ನು ಹೊತ್ತುಕೊಂಡು ಸಂಚಾರ ಮಾಡುವಾಗ ವಿಶ್ವಂಬರನಾದಂತಹ ಪರಮಾತ್ಮನನ್ನೇ ನಾನು ಹೊತ್ತಿದ್ದೇನೆ, ಆದ್ರಿಂದ ನನಗೆ ಬಲ ಜಾಸ್ತಿ ಇದೆ, ಭಗವಂತನನ್ನೇ ಹೊರಬೇಕಾದ್ರೆ ಅವನಿಗಿಂತ ಬಲ ಜಾಸ್ತಿ ಇದೆ ಅನ್ನೋ ಭಾವನೆ ಗರುಡನ ಮನಸ್ಸಿನಲ್ಲಿ ಬಂತಂತೆ. ಇದು ಆ ಮನಸ್ಸಿನ ಒಳಗಡೆ ಅಸುರ ಪ್ರವೇಶ ಆದ್ರಿಂದಲೇನೆ ಬಂದದ್ದು. ಇಲ್ಲದಿದ್ರೆ ಪರಮಾತ್ಮನಿಗಿಂತ ನನಗೆ ಬಲ ಜಾಸ್ತಿ ಅಂತ ಅಹಂಕಾರ ಬರ್ತದೆ ಯಾರಿಗೆ. ಈಗ ಗರುಡನಿಗೆ ಆಯ್ತು, ಆವಾಗಲೇ ಪರಮಾತ್ಮ ಸ್ವಲ್ಪ ಭಾರ ಹಾಕಿ ಕೂತ, ಗರುಡ ಕೆಳಗಡೆ ಬಿದ್ದ, ಗರುಡ ಕೆಳಗಡೆ ಬಿದ್ದು ಕಾಗೆಗಳೆಲ್ಲ ಕುಕ್ಕಿದ್ವು, ಇವೆಲ್ಲ ಕಥೆ ನೋಡ್ತೀವಿ ಮಹಾಭಾರತದಲ್ಲಿ ವ್ಯಾಸರೇ ಹೇಳಿದ್ದ. ಆಮೇಲೆ ಗರುಡನಿಗೆ ಅಹಂಕಾರ ಹೋದ್ಮೇಲೆ ಮತ್ತೆ ವಾಹನವನ್ನಾಗಿ ಸ್ವೀಕಾರ ಮಾಡಿದನಂತೆ ಪರಮಾತ್ಮ. ಬಲರಾಮ ಶೇಷಾವತಾರಿಯಾಗಿರ್ತಕ್ಕಂತಹ ಬಲರಾಮ ಕೃಷ್ಣನ ಜೊತೆಗೆ ವಿರೋಧ ಮಾಡಿದ. 5 ವರ್ಷ ಕೃಷ್ಣನ ಹತ್ರ ಮಾತಾಡಲಿಲ್ಲ, ಕೃಷ್ಣ ಇದ್ದ ಜಾಗ ಬೇಡ ನನಗೆ ಅಂತ ಬಿಟ್ಟು ಹೋಗಿದ್ದ. ಯಾಕೆ? ಶಾಂತಕ ಮಣಿಯನ್ನ ಕೃಷ್ಣ ತನ ಕೊಡ್ಲಿಲ್ಲ, ತಾನು ಬಚ್ಚಿಟ್ಟುಕೊಂಡಿದ್ದಾನೆ. ಇಂತಹ ಭ್ರಮೆಗೊಳಗಾಗಿ ಬಲರಾಮ ಕೃಷ್ಣನ ವಿರೋಧ ಮಾಡಿದೆ. ಶಮಂತಕಾರ್ಥೇ ರಾಮೋಪಿ ಕೃಷ್ಣಸ್ಯ ವಿಮನಾಯಯೋ ಅಂತ ಆಚಾರ್ಯರು ಹೇಳ್ತಾರೆ. ಶಮಂತಕ ವಿಷಯದಲ್ಲಿ ಬಲರಾಮ ಕೃಷ್ಣನ ವಿರೋಧ ಮಾಡಿದೆ. ಗರುಡ ದೇವರು ಕೃಷ್ಣನಿಗಿಂತ ಶಕ್ತಿ ಜಾಸ್ತಿ ತನಗೆ ಅಂತ ಅಹಂಕಾರ ಪಟ್ಟ. ರುದ್ರಾಂಶ ಸಂಭವಿತರಾದ ದುರ್ವಾಸರು ಅಂಬರೀಷ ಪ್ರಸಂಗದಲ್ಲಿ ನೋಡಿದ್ದೀರಿ. ಅಂಬರೀಷನನ್ನ ವಿರೋಧ ಮಾಡಿ, ಭಗವದ್ ಭಕ್ತನಾದಂತಹ ಅಂಬರೀಷನನ್ನ ವಿರೋಧ ಮಾಡಿ ಆ ಸುದರ್ಶನ ಚಕ್ರ ಬೆನ್ನ ಹತ್ತಿದಾಗ ಎಲ್ಲಿಯೂ ರಕ್ಷಣೆ ಸಿಗದೆ ಕೊನೆಗೆ ಅಂಬರೀಷನ ಬಳಿಯೇ ಬರಬೇಕಾಯ್ತು. ಇದು ಅವರ ಮನಸ್ಸು ದೂಷಿತ ಆದ್ದರಿಂದ ಹಾಗಾಯ್ತು. ಇನ್ನು ಅಶ್ವತ್ಥಾಮ, ರುದ್ರಾಂಶ ಸಂಭೂತರಾದ ಅಶ್ವತ್ಥಾಮರು ಕೃಷ್ಣನನ್ನ ಎಷ್ಟು ವಿರೋಧ ಮಾಡಿದ್ರು, ಕೃಷ್ಣನನ್ನ ತಿರಸ್ಕಾರ ಮಾಡಿದ್ರು, ಕೃಷ್ಣನ ವಿರುದ್ಧವಾಗಿ ಕೌರವರ ಕಡೆ ಹೋಗಿ ಯುದ್ಧ ಮಾಡಿದ್ದಾರೆ. ರುದ್ರಾಂಶ ಸಂಭೂತರಾದ್ರು ಆ ಕಡೆ ಸೇರ್ಕೊಂಡ್ರು. ಇನ್ನು ಸ್ವತಃ ಮೂಲ ರೂಪದಲ್ಲೇ ರುದ್ರದೇವರು ರಾಮನ ಜೊತೆಗೆ ಯುದ್ಧ ಮಾಡಿದ್ದುಂಟು. ರಾಮ ರಾವಣನನ್ನ ವಧೆ ಮಾಡಿದಾಗ ರಾವಣ ನನ್ನ ಭಕ್ತ, ನೀ ವಧೆ ಮಾಡಿದ್ದು ಯುದ್ಧಕ್ಕೆ ಬಾ ಅಂತ ರುದ್ರದೇವರು ಕರೀತಾರೆ. ರಾಮ ಆ ರುದ್ರದೇವರನ್ನ ಸ್ತಬ್ಧಗೊಳಿಸಿಬಿಟ್ಟು ಹೀಗೆ ಶಿವ ರಾಮನನ್ನ ಯುದ್ಧ ಕರೆದದ್ದು. ಈ ಪ್ರಸಂಗ ನೋಡಿದಾಗ ಇವರಲ್ಲಿ ಅಸುರಾವೇಶ ಆಗಿಂದಾಗಿ ಆಗಿದೆ, ಸ್ವಲ್ಪ ಆದ್ರೂ ಆಗಿದೆ ಅಂತ ಅನ್ನೋದು ನಮಗೆ ತಿಳಿದು ಬರ್ತದೆ. ಇಂತಹ ಪ್ರಸಂಗ ವಾಯುದೇವರಲ್ಲಿ, ಬ್ರಹ್ಮದೇವರಲ್ಲಿ, ಸರಸ್ವತಿ ಭಾರತೀಯರಲ್ಲಿ ಒಮ್ಮೆಯೂ ಕೂಡ ಬಂದಿಲ್ಲ. ಇನ್ನು ಇತರ ದೇವತೆಗಳು ಇಂದ್ರ, ಅಗ್ನಿ, ಯಮ, ವರುಣ, ಕುಬೇರ, ಇವರೆಲ್ಲರೂ ಕೂಡ ನಿರ್ಧತಿ, ಇವರೆಲ್ಲ ದಿಕ್ಪಾಲಕರು, ಅವರು ಕೃಷ್ಣನ ವಿರೋಧ ಮಾಡಿದ್ರು. ಕೃಷ್ಣ ಪಾರಿಜಾತವನ್ನು ತರುವಾಗ ಸ್ವರ್ಗಲೋಕದಿಂದ ದ್ವಾರಕೆಗೆ ಪಾರಿಜಾತ ತರುವಾಗ ಇದು ದೇವಲೋಕದ ವೃಕ್ಷ, ಭೂಲೋಕಕ್ಕೆ ಒಯ್ಯಬಾರದು ಅಂತ ಹೇಳಿ ಅವರೆಲ್ಲರೂ ಕೂಡ ವಿರೋಧ ಮಾಡಿದ್ದಾರೆ ಪಾರಿಜಾತ ಅಪಹರಣ ಸಂದರ್ಭದಲ್ಲಿ. ಅದೇ ರೀತಿ ಸೂತ್ರ ಭಕ್ತಿರಸಾಮಂಜಸ್ಯ ಅಂತ ಒಂದು ವೇದವ್ಯಾಸದವರು ಬ್ರಹ್ಮಸೂತ್ರ ಮಾಡಿದ್ದಾರೆ. ಜಗಜ್ಜನ್ಮಾಧಿಕಾರನ ವಿಷ್ಣುವೇ, ಯಾಕೆ ಪತ್ಯವೇ ಅಸಾಮಂಜಸ್ಯ, ಪಶುಪತಿ ಅವನಲ್ಲಿ ಅಸಾಮಂಜಸ್ಯ ಇದೆ, ಗಣಪತಿ ಅವನಲ್ಲಿ ಅಸಾಮಂಜಸ್ಯ ಇದೆ. ಹೀಗೆ ಆ ಪತ್ಯವನ್ನ ಶಬ್ದ ಹಾಕಿ ಇವರೆಲ್ಲರಲ್ಲೂ ಕೂಡ ದೋಷ ಇದೆ, ಆದ್ರಿಂದ ವಿಷ್ಣುವಿನೇ ಜಗತ್ ಕಾರಣ ಅಂತ ಅವರಲ್ಲಿ ಉಂಟು ಬಂದ ದೋಷವನ್ನ ವ್ಯಾಸರೇ ಒಂದು ಬ್ರಹ್ಮಸೂತ್ರದಲ್ಲಿ ಕೀರ್ತನ ಮಾಡಿದ್ದಾರೆ. ಶಿವನನ್ನ ಅವನು ಸರ್ವೋತ್ತಮ ಅಲ್ಲ ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ಬೇಕು. ಗಂಗಾಧರನಾಗಿದ್ದಾನೆ ಭಗವಂತನ ಪಾದೋದಕವನ್ನ ರುದ್ರದೇವರು ಶಿರಸಾಧಾರಣ ಮಾಡಿದ್ರಿಂದ ಅವರು ಸರ್ವೋತ್ಕೃಷ್ಟರೆಲ್ಲ ಅನ್ನೋದು ಗೊತ್ತಾಗ್ತದೆ ಅವರ ಹೆಸರಿನಿಂದಲೇನೆ. ಮತ್ತು ಉಚ್ಚಿಷ್ಟ ಆಹುತಿಯನ್ನ ಶಿವನಿಗೆ ಕೊಡತಕ್ಕಂತ ಪದ್ಧತಿ ಉಂಟು ಯಜ್ಞದಲ್ಲಿ ವಿಷ್ಣುವಿಗೆಲ್ಲ ಆದ್ಮೇಲೆ. ಕಾಮಕ್ರೋಧಾದಿಗಳೆಲ್ಲ ಶ್ರೀಹರಿಗಿಲ್ಲ, ರುದ್ರದೇವರಲ್ಲಿ ಅವರು ಕಾಮಕ್ಕೆ ಕ್ರೋಧಕ್ಕೆ ಒಳಗಾದಂತಹ ಅನೇಕ ಪ್ರಸಂಗಗಳಿದೆ. ಆದ್ರಿಂದಲೇನೆ ಅವರಲ್ಲಿ ಅಸಾಮಂಜಸ್ಯ ಇದೆ ಅಂತ ಬ್ರಹ್ಮದೇವರು ಇದು ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸ ದೇವರು ಸೂಚನೆ ಮಾಡಿದ್ದಾರೆ. ಕಲ್ಯಾವೇಶಾಖ್ಯ ದೋಷ ಎಷ್ಟರ ಶುಕ್ಲತ್ರಯೇನ ಸಹ ಅಥವಾ ಕಲ್ಯಾವೇಶ ಇಲ್ಲ ಅದರಿಂದ ಅಪೂರ್ಣತ್ವ ಅಸಂತ್ರ ಅಸ್ವತಂತ್ರತ್ವ ಇತ್ಯಾದಿ ದೋಷಗಳು ಕೂಡ ಅದು ಇದೆ, ಅಪೂರ್ಣತ್ವ ಇದೆ. ಈಗ ಪರಶುಕ್ಲತ್ರ ಅಂತಂದ್ರೆ ಪೂರ್ತಿ ಶುದ್ಧ ಯಾವ ದೋಷನೂ ಇಲ್ಲ ಅಂತ ಹಾಗೆ ತಿಳ್ಕೊಳ್ಬಾರ್ದು. ಕಲಿಯಾವೇಶ ಇಲ್ಲ ಪರಶುಕ್ಲ ಅಂದ್ರೆ ಹೇಗರ್ಥ, ಕಲಿಯಾವೇಶ ಇಲ್ಲ ಅಪೂರ್ಣತ್ವ ಅದೊಂದು ದೋಷನೆ. ಲಕ್ಷ್ಮೀದೇವಿ ಭಗವಂತನಷ್ಟು ಪೂರ್ಣವ ಗುಣಗಳು ಅಷ್ಟಿದೆಯಾ ಲಕ್ಷ್ಮೀದೇವಿಯಲ್ಲಿ ಸಮಾನ ಅಂತ ಲಕ್ಷ್ಮೀದೇವಿಗೆ ಹೆಸರು. ನಾ ಅಂದ್ರೆ ಪರಮಾತ್ಮ, ಸಮಾನ ಅಂದ್ರೆ ಯಾವ ಯಾವ ವಿಷಯದಲ್ಲಿ, ಎಷ್ಟು ದೇಶದಲ್ಲಿ ಪರಮಾತ್ಮ ಇದ್ದಾನೆ ಅಷ್ಟು ದೇಶದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಎಷ್ಟು ಕಾಲದವರೆಗೆ ಭಗವಂತ ಇರ್ತಾನೆ ಅಷ್ಟು ಕಾಲದವರೆಗೆ ಲಕ್ಷ್ಮೀದೇವಿ ಇದ್ದಾರೆ. ಹೀಗೆ ದೇಶ ಕಾಲದಿಂದ ಸಮಳು, ಆದ್ರೆ ಗುಣದಿಂದ ಅದರಿಂದ ಅಪೂರ್ಣತ್ವ ಅನ್ನೋ ದೋಷ ಇಲ್ಲ ಪ್ರಮಾದಗಳಲ್ಲಿ. ಅಸ್ವತಂತ್ರತ್ವ ಅನ್ನೋದಂತೂ ಇದ್ದೇ ಇದೆ. ಈ ಅಸ್ವತಂತ್ರತ್ವ ಅಪೂರ್ಣತ್ವ ಇದು ಇದು ಪರಶುಕ್ಲತ್ರಯದಲ್ಲಿ ದೋಷ ಇದೆ. ಈ ವಿಷಯವನ್ನು ಇಟ್ಟುಕೊಂಡು ಶುಕ್ಲರು ಶುದ್ಧರು ಅಂತ ಹೇಳಿದ್ದಲ್ಲ, ಮತ್ತೇನೋ ಭಗವಂತನನ್ನ ಅವಜ್ಞಾ ಮಾಡೋದು, ಭಗವಂತನನ್ನ ತಿರಸ್ಕಾರ ಮಾಡೋದು, ಯುದ್ಧ ಕರೆಯೋದು, ಈ ರೀತಿ ರುದ್ರಾದಿಗಳು ಏನು ಮಾಡಿದ್ದಾರೆ ಅಂತಹದ್ದು ಇಲ್ಲ. ಅದಕ್ಕೆ ಅಸುರಾವೇಶ ಇಲ್ಲ, ಅದು ಮುಖ್ಯ. ಆ ದೃಷ್ಟಿ ಇಟ್ಟುಕೊಂಡು ಪರಶುಕ್ಲತ್ರಯರು ಅಂತ ನಾವು ತಿಳ್ಕೊಳ್ಬೇಕೇ ಹೊರತು ಅವರು ಶುದ್ಧರು ಅಂತಂದು ಕೂಡಲೇ ಪರಮಾತ್ಮನಂತೆ ಶುದ್ಧ ಯಾವ ದೋಷವೂ ಇಲ್ಲೇ ಇಲ್ಲ ಅಂತ ತಿಳ್ಕೊಂಡ್ರೆ ಅದು ತಪ್ಪಾಗ್ತದೆ. ಹೀಗೆ ಆ ಶುಕ್ಲತ್ವ ಯಾವ ವಿಷಯದಲ್ಲಿ ಅನ್ನೋದನ್ನ ನಾವು ಸ್ಪಷ್ಟಪಡಿಸ್ಕೋಬೇಕು, ಆವಾಗ ಪರಶುಕ್ಲತ್ರದ ಅರ್ಥ ಪರಮಾತ್ಮ ಇನ್ನೋ. ಹಾಗೆ ಭಗವಂತನ ವಿಷಯವನ್ನು ಹೇಳ್ತಾ ಪರಮಾತ್ಮನಂತೂ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂಚ ಸಮರ್ಥ, ಇದು ಪರಮಾತ್ಮನದ್ದು. ಅಜ್ಞಾನಾದಿಗಳಿಗೆಂದು ಒಳಗಾಗಿಲ್ಲ, ಆದ್ರೆ ರುದ್ರದೇವರು ಅಜ್ಞಾನಕ್ಕೊಳಗಾಗಿದ್ದಾರೆ. ವೃತಾಸುರ ನಾನು ಯಾರ ತಲೆ ಮೇಲೆ ಕೈ ಇಡ್ತೇನೋ ಅವರು ಸುಟ್ಟು ಬೂದಿ ಆಗಬೇಕು ಅಂತ ವರ ಕೇಳಿದ. ಅವನ ಉದ್ದೇಶ ಏನಿತ್ತು ಅಂದ್ರೆ ರುದ್ರದೇವರ ತಲೆ ಮೇಲೆ ಕೈ ಇಡಬೇಕು ಅಂತಿತ್ತು. ರುದ್ರದೇವರು ತಪಸ್ಸು ಮಾಡಿ ಅವರ ಹತ್ರನೇ ವರ ಪಡೆದ, ನಾವು ಯಾರ ತಲೆ ಮೇಲೆ ಕೈ ಇಡ್ತೇನೋ ಅವರು ಸುಟ್ಟು ಬೂದಿ ಆಗಬೇಕು ಅಂತ. ನನ್ನ ತಲೆ ಮೇಲೆ ಇಟ್ಟ ದೇವರಿಗೆ ಹೊಳಿಲಿಲ್ಲ. ಹೀಗೆ ಅಜ್ಞಾನಾದಿಗಳಿಗೆ ಅವರು ಒಳಗಾಗಿದ್ದಾರೆ, ಭಯಕ್ಕೊಳಗಾಗಿದ್ದಾರೆ, ನನಗೆ ಸ್ಥಾನ ಬೇಕು ಲೋಭಕ್ಕೊಳಗಾಗಿದ್ದಾರೆ. ಆದ್ರೆ ಹೀಗೆ ಕಾಮ ಕ್ರೋಧ ಲೋಭ ಮೋಹ ಮೋಹದಿಂದ ಆ ಭಗವಂತನ ಸ್ತ್ರೀ ರೂಪವನ್ನು ಹಿಂಬಾಲಿಸಿದ್ರು ಅಂತ ಬರ್ತದೆ. ಮೋಹಿನಿ ರೂಪವನ್ನು ಹಿಂಬಾಲಿಸಿದ್ರು ರುದ್ರದೇವರು ಮೋಹಕ್ಕೊಳಗಾಗಿ. ಕಾಮ ಕ್ರೋಧ ಲೋಭ ಮೋಹ ಮದವಾಚರ್ಯಾದಿಗಳನ್ನೆಲ್ಲ ನೋಡ್ತೇವೆ ಇತರ ದೇವತೆಗಳಲ್ಲೂ, ರುದ್ರದೇವರಲ್ಲಿ ಇದೆ ಅಂದ್ರೆ ಉಳಿದರಲ್ಲೂ ಅಂತೂ ಇದ್ದೇ ಇದೆ, ಆದ್ರೆ ಪರಮಾತ್ಮನಲ್ಲಿ ಇದ್ಯಾವುದು ಕೂಡ ಇಲ್ಲ. ಕಾಮ ಇಲ್ಲ, ಕ್ರೋಧ ಇಲ್ಲ. ಎಷ್ಟು ದುರ್ವಾಸರು ಎಷ್ಟು ಪರೀಕ್ಷೆ ಮಾಡಿದ್ರು ಶ್ರೀಕೃಷ್ಣನಿಗೆ ಸಿಟ್ಟು ಬರಲಿಲ್ಲ ಅಂತ ಉಂಟು. ಕಾಮಾದಿಗಳೆಲ್ಲ ಲಕ್ಷ್ಮೀ ದೇವಿ ಇದ್ರು ಕೂಡ ನಾನು ಹೀಗೆ ಕೃಷ್ಣನ ಸರ್ವೋತ್ತಮತ್ವವನ್ನು ಕೂಡ ತೋರಿಸಿದ್ದಾರೆ. ಇದು ಪರಶುಕ್ಲತ್ರಯದ ಬಗ್ಗೆ ನಾವು ಸಂಗ್ರಹ ಮಾಡಿ ಹೇಳಿದಂತ ವಿಷಯ. ಇದೇ ರೀತಿ ಇನ್ನು ಹೆಚ್ಚು ಪುರಾಣಗಳನ್ನ ನೋಡಿದಾಗ ತಿಳಿಯುತ್ತದೆ. ಪುರಾಣ ಮಹಾಭಾರತ ಅದೆಲ್ಲ ಅದನ್ನ ಈ ಸೂಕ್ಷ್ಮ ದೃಷ್ಟಿಯಿಂದ ವಿಮರ್ಶೆ ಮಾಡಬೇಕು ಅನ್ನೋದು ಮಾರ್ಗದರ್ಶನ ಮಾಡಿದ್ದಾರೆ. ಆ ಚರಿತ್ರೆಗಳನ್ನ ನೋಡಿದಾಗಲೇ ಅವರವರು ಎಷ್ಟೆಷ್ಟು ಶುದ್ಧರು ಅಂತ ಅನ್ನೋದು ಗೊತ್ತಾಗ್ತದೆ. ಇಷ್ಟು ಹೇಳ್ತಾ ಈ ಸಣ್ಣ ಒಂದು ಸಂಗ್ರಹ ಮಾಡಿದ ಈ ಕಿರು ಉಪನ್ಯಾಸದಿಂದ ಮಧ್ಯದಲ್ಲಿ ಸ್ವಲ್ಪ ಚೂರು ವಿಘ್ನ ಬಂತು, ಅದನ್ನು ಭಗವಂತ ಕ್ಷಮಿಸಲಿ ಅಂತ ಕೇಳ್ತಾ ಈ ಉಪನ್ಯಾಸದಿಂದ ಅಸ್ಮದ್ ಗುರು ಅಂತರ್ಗತ ರಾಘವೇಂದ್ರ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಹರಿ ಪ್ರೀತನಾದಲು ಅಂತ ಹೇಳಿ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೆ. ಶ್ರೀಕೃಷ್ಣ ಅರ್ಪಣ
ನಮಸ್ಕಾರ. ಈಗಿನ ಈ ಪರಿಸ್ಥಿತಿ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಟ್ಟು ಸ್ವಾಮಿಗಳು.
ಶ್ರೀಮಂತ್ರ ಹಾಗೆ ಶ್ರೀಮಂತ್ರ ಶ್ರೀರಾಮದ ಐತಾರಿಕೆಗಳಲ್ಲಿ ಯೋಚನೆ ಶ್ರೀಮಂತ್ರ ಅದು ವಿದಾರಿಗಳಲ್ಲಿ ಬಂದಿರುವಂತಹ ಪ್ರಸಂಗಗಳನ್ನು ತಿಳಿಸಿಕೊಟ್ಟು ಇನ್ನು ವಿಸ್ತಾರವಾಗಿ ಇನ್ನ ಮುಂದೆ ವಾಯುದೇವರ ಈ ಜೀವತ್ ಮತ್ತದ ಇನ್ನ ವೇದಗಳಲ್ಲಿ ಇನ್ನ ತುಂಬಾ ಕಡೆ ಅವರು ಪಾದರು ಬೇರೆ ಪ್ರೋಚನೆಗಳಲ್ಲಿ ಹೇಳಿದ್ದಾರೆ. ಇನ್ನ ಎಷ್ಟೋ ಕಡೆ ಬಂದಿದೆ ವಾಯುದೇವರ ಮಹಿಮೆ ಅಂತ, ಮತ್ತು ಮಧ್ವಾಚಾರ್ಯ ವಿಶೇಷವಾಗಿ ಅದನ್ನು ತಿಳ್ಕೋಬೇಕು, ತಿಳ್ಕೊಡ್ಬೇಕು ನಮ್ಗೆ ಅಂತ ಸ್ವಾಮಿಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಈ ದಿನ ಅಧಿಕ ಮಾಸದ ಈ ಪ್ರಸಕ್ತ ಶ್ರೀ ಪ್ರಸಿದ್ಧ ಬಗ್ಗೆ ಪಾದರು ನಮಗೆ ತಿಳ್ಕೊಬೇಕು. ಅವರ ಪಾತ್ರಗಳಿಗೆ ಅನಂತ ಅಂತ ನಮಸ್ಕಾರಗಳು ಎಲ್ಲರ ಪರವಾಗಿ ಅರ್ಪಣೆ ಮಾಡಿ ಈ ಮಧ್ವಂತರ್ಗದ ಶ್ರೀ ರಾಯರಂತರ್ಯಾಮಿ ಶ್ರೀ ವಾದರಾಜ ಸ್ವಾಮಿಗಳಂತರ್ಯಾಮಿ ಹನುಮಗಿ ಮಧ್ವಾಂತರಾತ್ಮಕ ಶ್ರೀ ಲಕ್ಷ್ಮೀ ವೆಂಕಟೇಶ ಲಕ್ಷ್ಮೀ ನರಸಿಂಹ ಪ್ರೀತನಾಗಿ ಅಂತ ಕೃಷ್ಣಾಗಿ ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣಾರ್ಥ ಆಮೇಲೆ ಫೋನ್ ಮಾಡ್ತೀನಿ. ಸ್ವಾಮಿ
ನಮಸ್ಕಾರ.
ನಮಸ್ಕಾರ ಭಕ್ತಾದಿಗಳಲ್ಲಿ, ಇದು ಆಡಿಯೋ ಕ್ವಾಲಿಟಿ ಹೇಗೆ ಬಂತು ಗೊತ್ತಾಗ್ಲಿಲ್ಲ ಇವತ್ತು.
ಚೆನ್ನಾಗಿ ಬಂತು ಬಲವರೆ.
ಚೆನ್ನಾಗಿ ಬಂತ. ಅದೇ ಸ್ವಲ್ಪ ತೊಂದರೆ ಆಗಿತ್ತು ಇವತ್ತು ಸ್ವಾಮಿ ಅವ್ರಿಗೆ ತುಂಬಾ ಬಿಸಿನೇ ಇತ್ತು ಅವರು, ಅಂತದ್ರಲ್ಲೂ ಪಾಪ ಅವ್ರಿಗೆ ಸಮಯ ಮಾಡಿಕೊಂಡು ನಮ್ಮ ಸಂಸ್ಕಾರ ಮಾಡಿಕೊಟ್ರು. ಎಲ್ಲ ಬಂದಿದ್ದಕ್ಕೆ ಬಹಳ ಸಂತೋಷ. ಮತ್ತೆ ಥ್ಯಾಂಕ್ ಯು ಫಾರ್ ಸ್ವಾಮಿ ಪರವಾಗಿ. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗೀತದೆ. ದೂರದರ್ಶಿ ಕೃಷ್ಣ ಅರ್ಪಣ
ಹರೇ ಶ್ರೀನಿವಾಸ.